ఆది గురురాయను భేదిశిలింగవ కొట్ట ఆది గురురాయను భేదిశిలింగవ కొట్ట మూదేవరొడయాము జగదా మూదేవరొడయాము జగద కర్తని ఆది గురు బసవా సర్వజ్ఞ హరణే గురువా గీతా మర్త లోకకె బందు పరశివలింగవను కరకే తందు కొట్ట గురువే బసవణ్ణ సర్వజ్ఞ ಬಸವ ಪೀಠವು ಎದ್ದು ಒಸೆದು ನಾಣ್ಯವು ಬೆಳಗಿ ಬಸವನ ಮುದ್ರೆ ಮೆರೆದಾವು ಬಸವನ ಮುದ್ರೆ ಮೆರೆದಾವು ಜಗವವಗೆ ವಶವಾಗದಿಹುದೇ ಸರ್ವಜ್ಞ ಬಸವ ಭಕ್ತಿಯ ಬೀಜ ಬಸವ ಮುಕ್ತಿಯ ತೇಜ ಬಸವ ಭಕ್ತಿಯ ಬೀಜ ಬಸವ ಮುಕ್ತಿಯ ತೇಜ ಬಸವ ಕಾಯಕದ ಗುರು ಬೀಜ ಬಸವ ಕಾಯಕದ ಗುರು ಬೀಜ ಶಿವಮತಕ್ಕೆ ಬಸವ ಓಂಕಾರ ಶಿವನಾಮೋ
ಶರಣ್ರಿ ಫಕೀರಪ್ಪನವರ
ನಮಸ್ಕಾರ
ನೋಡ್ರಿಪ್ಪ ನೀವು ಬಹಳ ಆಸಕ್ತಿಯಿಂದ ಮಹಾಂತಜೋಳಿಗೆ ಬಗ್ಗೆ ಹೇಳ್ರಿ ಅಂತ ಕೇಳ್ತೀರಿ ನನಗೆ ಬಹಳ ಸಂತೋಷ ಅನಿಸ್ತದ ಮಹಾಂತಜೋಳಿಗೆ ಬಗ್ಗೆ ಹೇಳಕ ಅಭಿಮಾನ ಅನಿಸ್ತದ ಹೃದಯ ತುಂಬಿ ಬರ್ತೈತಿ ನೋಡ್ರಿ ಫಕೀರಪ್ಪನವರ ಈ ಬಸವ ಧರ್ಮ ಕರ್ನಾಟಕದ ನೆಲದಿಂದ ತೆನೆಯೊಡೆದು ಬಂದ ಒಂದು ಗಟ್ಟಿ ಕಾಳು ಸಮಾಜ ಸುಧಾರಣೆ ಹಾಗೂ ವ್ಯಕ್ತಿ ಶುಚಿತ್ವ ಇದರ ಮೂಲ ಮಂತ್ರ ಇದರ ಮೂಲಕವೇ ಕೈವಲ್ಯ ಸಿದ್ಧಿ ಎಂಬುದು ಇದರ ಸಿದ್ಧಾಂತ ಈ ಸಿದ್ಧಾಂತ ಪ್ರತಿಪಾದನೆ ಮಾಡುತ್ತಾ ಜನರ ನಡುವೆ ಓಡಾಡಿ ಬದುಕಿದ ಶರಣರು ಯತಿಗಳು ಅನೇಕ ಜನ ಈ ಯತಿಗಳಲ್ಲಿ ಹಲವರು ಗುರುಪೀಠಗಳ ಮುಖ್ಯಸ್ಥರೂ ಆಗಿ ಈ ಬಸವತತ್ವ ಪ್ರಸಾರ ಕೈಂಕರ್ಯವನ್ನು ಕೈಕೊಂಡಾರೆ ಇಂಥವರಲ್ಲಿ ಪ್ರಮುಖರಾದಂಥ ಒಬ್ಬರಂದ್ರೆ ಇಳಕಲ್ಲಿನ ಚಿತ್ತರಗಿ ಪೀಠದ ವಿಜಯ ಮಹಂತ ಸ್ವಾಮಿಗಳವರು ಬಿಜಾಪುರ ಜಿಲ್ಲೆಯ ಬಸವನ ಬಾಗೇವಾಡಿ ಅಣ್ಣ ಬಸವಣ್ಣನವರಿಗೆ ಜನ್ಮ ನೀಡಿದ ಪುಣ್ಯಭೂಮಿಯಾದರೆ ಹೊನಗುಂದ ತಾಲೂಕಿನ ಕೂಡಲ ಸಂಗಮ ಕಲ್ಯಾಣ ಕ್ರಾಂತಿಯ ಪೂರ್ವ ತಯಾರಿಯ ಗರುಡಿ ಮನೆಯಾಗಿದೆ ಇದೇ ಪರಿಸರದ ಇಳಕಲ್ಲು ಸೀರೆಗಳಿಗೆ ಪ್ರಸಿದ್ಧವಾಗಿರುವಂತೆ ಶರಣತೆಗೂ ಪ್ರಖ್ಯಾತವಾಗಿದೆ ಇತ್ತೀಚೆಗಂತೂ ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವ ಗ್ರಾನೈಟ್ ಶಿಲೆಗಳಿಗೆ ಪ್ರಖ್ಯಾತವೆನಿಸಿದೆ 500 ವರ್ಷಗಳ ಇತಿಹಾಸವಿರುವ ಇಲ್ಲಿಯ ಚಿತ್ತರಿಗೆ ಸಂಸ್ಥಾನ ಮಠದ ಧರ್ಮಪೀಠದ ಗುರುಸ್ಥಾನವನ್ನು ಅಲಂಕರಿಸಿದ್ದ ಶ್ರೀ ಮ ನೀಪ್ರ ವಿಜಯ ಮಹಂತ ಸ್ವಾಮಿಗಳವರು ಇಂದಿಗೆ 100 ವರ್ಷಗಳ ಹಿಂದೆ ಇದ್ದವರು
ಅಲ್ಲ ಬಳಿಗಾರವರೇ ನೀವು ಅದೇನೋ ಮಹಂತ ಜೋಳಿಗೆ ಬಗ್ಗೆ ಹೇಳ್ತೀನಿ ಅಂದವರು ಇದೇನೋ ಬ್ಯಾರೆ ಹೇಳಕ್ ಶುರು ಮಾಡಿಬಿಟ್ರಲ್ರಿ
ಹೌದು ಫಕೀರಪ್ಪನವರ ಯಾಕಂದ್ರೆ ಈಗಿನ ಈ ಮಹಾಂತಜಿಯೊಳಗೆ ಕಲ್ಪನೆಗೆ ಮೂಲ ಸ್ಫೂರ್ತಿ ಕಲ್ಯಾಣದ ನಮ್ಮಪ್ಪ ಆ ಬಸವಣ್ಣನವರು ಅವರ ವಚನಗಳನ್ನೇ ಬದುಕಿದ ವಿಜಯ ಮಹಂತ ಸ್ವಾಮಿಗಳವರು ಬದುಕಿದ್ದ ರೀತಿ
ಹಿಂಗೇನ್ರಿ ಹಂಗಾದ್ರೆ ಆ ಸ್ವಾಮಿಗಳ ಬಗ್ಗೆ ಕಥೆ ಒಂದ್ ಸ್ವಲ್ಪ ಓದೀವಿ ಕೇಳೀವಿ ನಮ್ಗೆ ಅಷ್ಟಾಗಿ ಮಾಹಿತಿ ಇಲ್ಲ ನಮ್ಗೆ ಸ್ವಲ್ಪ ಬಿಡಿಸಿ ಹೇಳ್ರಲ್ಲ
ದೊಡ್ಡ ಪರ್ವತಾನ ಕನ್ನಡಿಯೊಳಗೆ ತೋರಿಸ್ದಂಗ ಒಂದಿಷ್ಟು ಹೇಳ್ತೀನಿ ಕೇಳ್ರಿ
ಹೇಳ್ರಪ್ಪ
ವಿಜಯ ಮಹಂತ ಸ್ವಾಮಿಗಳ ಬಗೆಗೆ ಚಲನಚಿತ್ರ ಆಗಿದೆ ಕಾದಂಬರಿಗಳು ಬಂದವೆ ಪುರಾಣಗಳ ಸೃಷ್ಟಿ ಆಗಿವೆ ಆ ಕಥೆಯೆಲ್ಲ ತಾವು ಕೇಳಿದ್ದೀರಿ ಪೂಜ್ಯ ವಿಜಯ ಮಹಂತ ಸ್ವಾಮಿಗಳವರು ಸಸಿವಾಳ ಎನ್ನುವಂತಹ ಪುಣ್ಯಕ್ಷೇತ್ರದಿಂದ ಬಂದವರು. ಬಳ್ಳಾರಿಯ ಸಕ್ಕರೆ ಕರಡಪ್ಪನವರ ಶಾಲೆಯಲ್ಲಿ ಓದಿದವರು. ಇಲಕಲ್ಲ ಚಿತ್ತರಿಗಿ ಪೀಠದ ಭಕ್ತರ ಮೊರೆ ಕೇಳಿ ಬಂದು ಭಕ್ತರ ಒತ್ತಾಯಕ್ಕ ಚಿತ್ತರಿಗಿ ಪೀಠವನ್ನು ಅಲಂಕರಿಸಿದವರು. ಆ ಪುಣ್ಯ ಜೀವ ಅಣ್ಣ ಬಸವಣ್ಣನವರ ವಚನಗಳನ್ನ ತಮ್ಮ ಬೆನ್ನಿಗೆ ಕಟ್ಟಿಕೊಂಡು ತಿರುಗಾಡಿದಂತಹ ಜೀವ. ಬಸವಣ್ಣನವರ ಬದುಕೇ ಅವರಿಗೆ ಆದರ್ಶ ಆಗಿತ್ತು. ಅದನ್ನೇ ಅವರು ಬದುಕಿದವರು. ನಾಡಿನೊಳಗೆ ಭಕ್ತರನ್ನು ಉದ್ಧಾರ ಮಾಡುವುದಕ್ಕಾಗಿ ಒಳ್ಳೊಳ್ಳೆ ಸ್ವಾಮಿಗಳು ಬೇಕು ಅನ್ನೋದ್ರ ಸಲುವಾಗಿ ಆ ಸ್ವಾಮಿಗಳನ್ನು ತಯಾರಿಸುವಂತಹ ತರಬೇತಿ ಕೇಂದ್ರ ಒಂದು ಬೇಕು ಅಂತಂದಾಗ ಶಿವಯೋಗ ಮಂದಿರದ ಸ್ಥಾನ ನಿರ್ದೇಶನ ಮಾಡಿದಂಥವರು ಈ ವಿಜಯ ಮಹಂತಪ್ಪಗಳವರು. ಅವರ ಬಗೆಗೆ ನಿಮಗೆ ಗೊತ್ತೇ ಇದೆಯಲ್ಲ.
ನೀವು ಹೇಳೋದನ್ನು ಕೇಳಿದ್ರೆ ಆ ವಿಜಯ ಮಹಾಂತೇಶ ಸ್ವಾಮಿಗಳು ಎಂಥ ಚೈತನ್ಯವಂತರು ಇರಬೇಕು ಅಂತ ಅನ್ಸುತ್ತೆ. ಅವ್ರ ಬಗ್ಗೆ ಭಕ್ತಿನೂ ಹುಟ್ಟಿ ಬರುತ್ತೆ ನಮಗೆ. ಆದರೆ ಅವರಿಗೂ ಮತ್ತು ಈಗಿನ 19ನೇ ಪೀಠದ ಪೂಜ್ಯ ಶ್ರೀ ಮಹಾಂತ ಸ್ವಾಮಿಗಳವರಿಗೂ ಏನ್ ಸಂಬಂಧ ಸ್ವಲ್ಪ ಇದನ್ನು ಹೇಳಿ ನಮಗೆ.
ನೋಡ್ರಿ, ಈ ಸಂಬಂಧ ರಕ್ತ ಸಂಬಂಧ ಅಲ್ಲ, ಇದು ತಾತ್ವಿಕ ಸಂಬಂಧ, ಅನುಭವದ ಸಂಬಂಧ, ಸಮಾನ ಕಾರ್ಯಕ್ಷೇತ್ರದ ಸಂಬಂಧ, ಸಮಾಜ ಸುಧಾರಣೆಯ ಹಂಬಲದ ಸಂಬಂಧ.
ನಿಮ್ಮ ಸ್ವಾಮಿಗಳು ಅಂತ ಬರೀ ಅಭಿಮಾನದಿಂದ ಹೇಳಬೇಡ್ರಿ. ಅವರು ಯಾವ್ಯಾವ ಅಂತ ಸಮಾಜ ಸುಧಾರಣೆ ಕೆಲಸ ಮಾಡ್ಯಾರ ಅದನ್ನ ಸ್ವಲ್ಪ ಹೇಳ್ರಿ.
ನೋಡ್ರಿ, ಹೂ ಅರಳೋದು, ಗಂಧ ಹರಡೋದು ಪತ್ರಿಕೆಗಳೊಳಗ ರೇಡಿಯೋ ಟಿವಿಗಳೊಳಗ ಬರುವುದಿಲ್ಲ. ಪುಷ್ಪ ಅರಳೋದು ಪ್ರೇಮಿಗಳನ್ನ ರೇಗಿಸೋದಕ್ಕಲ್ಲ, ಕೋಗಿಲೆ ಕೂಗೋದು ವಿರಹಿಯನ್ನ ನೋಯಿಸೋದಕ್ಕಲ್ಲ, ಅದು ಪ್ರಕೃತಿ ನಿಯಮ.
ಅಂಥ ಪರಂಪರೆ ಇರುವ ಮಠದ ಪೀಠದ ಅಧಿಕಾರಿಗೆ ಸುಧಾರಣಾ ಕೆಲಸಗಳಲ್ಲಿ ಆಸಕ್ತಿ ಇರೋದು ಸಹಜ ಬಿಡ್ರಿ. ಅವರು ಅದು ಏನೇನು ಮಾಡ್ಯಾರ ಸ್ವಲ್ಪ ಹೇಳ್ರಲ್ಲ ನಮಗೆ.
ತಮ್ಮ ಪರಿಮಿತಿಯೊಳಗೆ ಸಾಧ್ಯವಾದದ್ದನ್ನ ಈ 20 ವರ್ಷಗಳಿಂದ ಮಾಡ್ತಾನೆ ಬಂದಿದ್ದಾರೆ. ಶರಣ ಸಿದ್ಧಾಂತ ವಿದ್ಯಾಪೀಠದ ಮೂಲಕ ನಾಡಿನ ತುಂಬಾ ಅಲ್ಲಲ್ಲಿ ಶಿಬಿರಗಳನ್ನು ಏರ್ಪಡಿಸ್ಯಾರ, ಬಸವ ಧರ್ಮ ಪ್ರಸಾರ ಕಾರ್ಯವನ್ನು ಕೈಗೊಂಡಾರ, ಅನೇಕ ಜನ ಆಸಕ್ತರಿಗೆ, ಆಸಕ್ತಿ ಇರುವಂತಹ ಶಿಕ್ಷಕರಿಗೆ ಶರಣ ಸಿದ್ಧಾಂತದಲ್ಲಿ ತರಬೇತಿ ನೀಡಿ ಆ ತರಬೇತುದಾರರ ಮುಖಾಂತರ ಶರಣ ಧರ್ಮ ಪ್ರಸಾರ ಆಗುವಂಗ ನೋಡಿಕೊಂಡಾರ. ಈ ಶಿಬಿರಗಳ ಸಂಚಾಲಕತ್ವವನ್ನ ಪ್ರೊಫೆಸರ್ ಸಿದ್ದಣ್ಣ ಲಂಗೋಟಿಯವರು ಬಹಳ ಸಮರ್ಥವಾಗಿ ನಡೆಸಿಕೊಂಡು ಬಂದಾರೆ. ಮಹಂತ ಸ್ವಾಮಿಗಳ ಉಸಿರೇ ಬಸವ, ಅವರ ಬದುಕೇ ಬಸವಮಯ ಆಗಿದೆ. ಪಕ್ಕೀರಪ್ಪನವರ
ಬಸವ ಧರ್ಮ ಬಸವ ತತ್ವ ಪ್ರಚಾರ ಮಾಡ್ತಾ ಇದ್ದಾರೆ, ಮಾಡ್ತಾರ ಬಿಡ್ರಿ, ಅದು ಸರಿಯಾಯ್ತು. ಈ ಬಸವ ತತ್ವಗಳನ್ನೇನಾದ್ರೂ ಆಚರಣೆಯಲ್ಲಿ ತಂದಿದಾರ ಹೆಂಗ?
ಹೌದು, ಆಚರಣೆಯಲ್ಲಿ ಬಾರದೇ ಇರುವಂತಹ ತತ್ವ. ಅದೆಂತ ತತ್ವರಿ? ಬರೀ ಹೇಳೋದಕ್ಕಷ್ಟೇ ತತ್ವೇನು? ಮಹಂತ ಸ್ವಾಮಿಗಳು ಏನು ಹೇಳ್ತಾರೋ ಹಾಗೆ ನಡೆದುಕೊಂಡಿದ್ದಾರೆ. ಅವರು ವಿವಾಹ ಕ್ರಮದೊಳಗೆ ಅನೇಕ ಸುಧಾರಣೆಗಳನ್ನು ತಂದಾರೆ. ಈಗಿನ ಮದುವೆ ಅಂದ್ರೆ ನಿಮಗೆ ಗೊತ್ತದವಲ್ಲ, ಒಬ್ಬ ಮಗಳ ಮದುವೆ ಮಾಡಬೇಕು ಅಂತಂದ್ರೆ ಕನಿಷ್ಠ 50,000 ರೂಪಾಯಿಗಳಾದ್ರೂ ಬೇಕು. ಬಡವರು ಏನ್ ಮಾಡ್ತಾರೆ, 50,000 ರೂಪಾಯಿಗಳನ್ನ ಎಲ್ಲಿಂದ ತರ್ತಾರೆ ಹೇಳ್ರಿ? ಅದಕ್ಕೆ ಮಹಾಂತ ಸ್ವಾಮಿಗಳು ಸರಳ ವಿವಾಹ ಪದ್ಧತಿಯನ್ನ ಜಾರಿಯೊಳಗೆ ತಂದ್ರು. ಸ್ವತಃ ತಮ್ಮ ಶ್ರೀಮಠದೊಳಗೆ ಅಂತಹ ಮದುವೆಗಳನ್ನು ನಾವು ಮಾಡಿಕೊಡ್ತೀವಿ ಅಂತ ಹೇಳಿದ್ರು. ಗಂಡು ಹೆಣ್ಣು ಜೊತೆಯಾಗಿ ಬರಬೇಕು, ಗಂಡಿನ ಕಡೆಯವರು 5 ಜನ ಬರಬೇಕು, ಹೆಣ್ಣಿನ ಕಡೆಯವರು 5 ಜನ ಬರಬೇಕು. ಅವರ ಮದುವೆಯನ್ನ ಅತ್ಯಂತ ಸರಳವಾಗಿ ಶ್ರೀಮಠದಲ್ಲಿ ಅವರು ಮಾಡ್ತಾರೆ. ಅಲ್ಲಿ ಯಾವ ಪುರೋಹಿತರಿಗೂ ಪ್ರವೇಶ ಇಲ್ಲ. ಮದುವೆಯಾಗುವ ಆ ಗಂಡು ವರದಕ್ಷಿಣೆ ತಗೊಳ್ಳೋ ಹಾಗಿಲ್ಲ. ಮದುವೆ ಖರ್ಚೆ 50,000 ಆದ್ರೆ ಅವನಿಗೆ ವರದಕ್ಷಿಣೆ 50,000 ಕೊಡಬೇಕು. ಇಂಥ ಹುಚ್ಚಲ್ರಿ ನಮ್ಮ ಈಗಿನ ಜನಕ್ಕೆ. ಅದಕ್ಕೆ ವರದಕ್ಷಿಣೆ ತಗೊಳ್ಳೋರು ಮದುವೆಗೆ ಸ್ವಾಮಿಗಳು ಹೋಗೋದಿಲ್ಲ. ವರದಕ್ಷಿಣೆ ತಗೊಳ್ಳೋದಿಲ್ಲ ಅಂತ ಯಾರು ಹೇಳ್ತಾರೋ ಅವರ ಮದುವೆನ ಸ್ವತಃ ತಾವೇ ನಿಂತು ಮಾಡ್ತಾರೆ. ಅಷ್ಟೇ ಅಲ್ಲ, ಅವರು ಅಂತರ್ಜಾತಿ ವಿವಾಹವನ್ನು ಕೂಡ ಏರ್ಪಡಿಸ್ಯಾರ. ಜಾತಿ ಬೇರ ಕಿತ್ತೆಸಿಬೇಕು ಅಂದವರ ಅಣ್ಣ ಬಸವಣ್ಣನವರು. ಅದೇ ಮಾರ್ಗದೊಳಗೆ ನಡೆದವರು ಮಹಂತ ಸ್ವಾಮಿಗಳು. ಬೇರೆ ಜಾತಿಯರು ಸುದ್ದಿ ಬಿಡ್ರಿ ನೀವು, ಈ ಲಿಂಗಾಯತರೊಳಗೆ ಎಷ್ಟು ಉಪಜಾತಿ ಅದಾವ ಅಂತೀರಿ? ಆ ಉಪಜಾತಿಯೊಳಗೆ ಹೆಣ್ಣು ಗಂಡು ತಗೊಳ್ಳೋದಲ್ರಿ ನಮ್ ಜನ, ಇನ್ನೇನಂತೀರಿ ಅವ್ರಿಗೆ? ಅದಕ್ಕೆ ಮಹಂತ ಸ್ವಾಮಿಗಳು ಆ ಉಪಜಾತಿಯನ್ನ ತುಂಡು ತುಂಡು ಮಾಡಿ ಒಗಿಸಿಬಿಟ್ಟಾರೆ. ಭಕ್ತರಿಗೆ ತಿಳಿಸಿ ಹೇಳ್ಯಾರ. ಎಷ್ಟೋ ಜನರಿಗೆ ಒಳಪಂಗಡದೊಳಗೆ ಮದುವೆ ಆಗುವಂಗ ನೋಡಿಕೊಂಡಾರ. ನಿಮಗೊಂದು ಉದಾಹರಣೆ ಹೇಳಬೇಕಂದ್ರೆ, ಈ ಜಮಖಂಡಿ ಹತ್ರ ಬನಹಟ್ಟಿ ಅಂತ ಒಂದು ಊರದ ನೋಡ್ರಿ,
ಹೌದು,
ಅಲ್ಲಿ ಒಬ್ಬ ದೊಡ್ಡ ಶ್ರೀಮಂತರ ಮನಿತಾನೆ ಹುಡುಗ, ಅಸಿಸ್ಟೆಂಟ್ ಇಂಜಿನಿಯರ್ ಆತ, ಸಿವಿಲ್ ಇಂಜಿನಿಯರ್ ಆತ. ಅವನಿಗೇನ್ರಿ ಎಂಥ ಮನಿತನದೊಳಗಾದ್ರೂ ಕನ್ಯಾ ಕೊಡ್ತಿದ್ರು, ಎಷ್ಟು ಬೇಕಾದ್ರೂ ವರದಕ್ಷಿಣೆ ಕೊಡ್ತಿದ್ರು,
ಕೊಡ್ತಾರೆ ಬಿಡ್ರಿ.
ಆದ್ರೆ ಸ್ವಾಮಿಗಳು ಅವನಿಗೆ ಹೇಳಿದ್ರು, ನೀನು ವಿದ್ಯಾವಂತ, ನಿನಗೆ ಯಾವುದಕ್ಕೂ ಕೊರತೆ ಇಲ್ಲ, ವರದಕ್ಷಿಣೆ ನೀನು ತಗೊಳ್ಬೇಡ, ವರದಕ್ಷಿಣೆ ಇಲ್ಲದೆ ಮದುವೆ ಆಗೋದಕ್ಕೆ ತಯಾರಾಗು, ನಾನೇ ನಿಂತು ನಿನ್ನ ಮದುವೆ ಮಾಡ್ತೀನಿ ಅಂತ ಹೇಳಿದ್ರು. ಇಲ್ಲಕಲ್ಲ ಮಠದೊಳಗೆ ಸ್ವತಃ ನಾನು ಇತ್ತೀನ್ರಿ, ಯಾವ ಪುರೋಹಿತರು ಇಲ್ಲ, ಬಸವಣ್ಣನವರ ವಚನಗಳ ಆಧಾರದ ಮೇಲೇನೆ ಆ ಮದುವೆ ನಡೆದದ್ದು. ಮಂತ್ರ ಪಠಣ ಏನು ಕೇಳಬೇಡ ನೀವು, ವಚನಗಳನ್ನೇ ಹೇಳುದು, ವಚನಗಳ ಮುಖಾಂತರವೇ ಅವರಿಗೆ ಪ್ರತಿಜ್ಞೆ ಮಾಡಿಸೋದು. ಆ ಇಂಜಿನಿಯರ್ ಮದುವೆ ಆ ಮಠದೊಳಗೆ ನಡೀತು. ಮತ್ತೆ ನಿಮಗೊಂದ್ಸಲ ಹೇಳ್ತೀನಿ, ಬನಹಟ್ಟಿ ಜೆಸಿ ಕ್ಲಬ್ ಕಾರ್ಯಕ್ರಮ ಇತ್ತು, ಅಲ್ಲಿಗೆ ನಮ್ಮನ್ನ ಕರ್ಕೊಂಡು ಹೋಗಿದ್ರು. ಪಕ್ಕದೊಳಗೆ ರಬಕವಿ, ರಬಕವಿ ಒಂದು ಚಿತ್ರಮಂದಿರದಲ್ಲಿ ಆ ಕಾರ್ಯಕ್ರಮ ನಡೀತು. ಅಲ್ಲಿ ಸ್ವಾಮಿಗಳು ತಮ್ಮ ಉಪನ್ಯಾಸ ಮಾಡ್ತಾ ಮಾಡ್ತಾ ಮಹಾಂತ ಜೋಳಿಗೆ ಬಗ್ಗೆ ಹೇಳಿ, ಈ ಜೆಸಿ ಕ್ಲಬ್ ಇದರಲ್ಲಿ ಬಹಳಷ್ಟು ಜನ ನೀವು ತರುಣರಾದಿರಪ್ಪ, ನಮ್ಮನ್ನೇನೋ ಇಲ್ಲಿ ನೀವು ಕರೆಸಿದ್ರಿ, ನಮ್ಮ ಮನಸ್ಸಿಗೆ ಸಂತೋಷ ಆಗಬೇಕು ಅನ್ನಂಗಿದ್ರೆ ನಾವು ಹೇಳದಂಗೆ ನೀವು ಕೇಳಬೇಕು ಅಂದ್ರು. ನಿಮ್ಮಲ್ಲಿ ಎಷ್ಟು ಜನ ವರದಕ್ಷಿಣೆ ಇಲ್ದಂಗೆ ಮದುವೆ ಆಗ್ತೀನಿ ಅಂತ ಹೇಳ್ತೀರಿ, ಅವರು ಬಂದು ನಮ್ಮ ಮುಂದೆ ವಚನ ಕೊಡಬೇಕು ಅಂದ್ರು. ಎಷ್ಟೋ ಜನ ನಿಮ್ಗೆ ಹೇಳ್ತೀನಿ, ವೇದಿಕೆ ಮೇಲೆ ಬಂದು ಸ್ವಾಮಿಗಳ ಪಾದಕ್ಕೆ ನಮಸ್ಕಾರ ಮಾಡಿ, ಬುದ್ಧಿ ವರದಕ್ಷಿಣೆ ನಾವು ತಗೊಳ್ಳೋದಿಲ್ಲ, ವರದಕ್ಷಿಣೆ ಇಲ್ದೇನೆ ನಾವು ಮದುವೆ ಆಗ್ತೀವಿ ಅಂತ ಹೇಳಿ ಪ್ರತಿಜ್ಞೆ ಮಾಡಿದ್ರು. ನೋಡ್ರಿ, ಈ ವರದಕ್ಷಿಣೆ ಪದ್ಧತಿ ಅನ್ನೋದು ಎಷ್ಟು ಅನಿಷ್ಟವಾದಂತಹ ಪದ್ಧತಿ ಇವತ್ತು ನಮ್ಮ ಸಮಾಜದೊಳಗೆ. ಹೆಣ್ಣು ಹೆತ್ತಂತಹ ಬಡವ ತಂದೆ ತಾಯಿಗಳ ಪರಿಸ್ಥಿತಿ ಎಲ್ಲಿಗೆ ಬರ್ತದೆ ಅಂತೀರಿ ನೀವು? ವರದಕ್ಷಿಣೆ ಕೊಟ್ಟೇ ಮದುವೆ ಮಾಡಬೇಕು ಅಂದ್ರೆ ಅವ್ರ ಮಕ್ಕಳ ಮನೆಯಲ್ಲಿ ಹಂಗೆ ಕೊಡಬೇಕೇನೋ? ಈ ದಿಶೆಯೊಳಗೆ ಮಹಾಂತ ಜೋಳಿಗೆ ಮಾಡ್ತಿರುವಂತಹ ಈ ಕಾರ್ಯ ಬಹಳ ದೊಡ್ಡದು. ಈ ಬನಹಟ್ಟಿ ಇಂಜಿನಿಯರ್ ಮದುವೆ ಸುದ್ದಿ ನಿಮ್ಗೆ ನಾನು ಹೇಳಿದ್ನಲ್ಲ, ಹೀಗೆ ಒಬ್ಬ ಪೊಲೀಸ್ ಅಧಿಕಾರಿಗಳು ಇಳಕಲ್ಲಿ ಕನ್ಯೆ ನೋಡಕ್ ಬಂದಿದ್ರು. ಅವರು ವ್ಯಾಪಾರಿ ಮನೆಯೊಳಗಿನ ಹುಡುಗಿ, ಅದು ಅವರು ಶ್ರೀಮಂತರು, ಇವರು ಶ್ರೀಮಂತರು,
ಸರಿ,
ವರದಕ್ಷಿಣೆ ಬಿಡಬಾರದು ಅನ್ನೋರು ಇವರು, ವರದಕ್ಷಿಣೆ ಕೊಡಬಾರದು ಅನ್ನೋರು ಅವರು. ಕನ್ಯೆ ಮನಸ್ಸಿಗೆ ಬಂದದೆ, ಹುಡುಗಿ ಅಪ್ಪಟ ಸುಂದರಿಯಾಗಿದ್ದಾಳೆ, ಸುಶೀಲ ಇದ್ದಾಳೆ, ಸುಸಂಸ್ಕೃತ ಮನೆತನದಿಂದ ಬಂದಾಳೆ, ಹುಡುಗು ಮನಸ್ಸಿಗೆ ಬಂದತಿ, ಹುಡುಗಿ ಒಪ್ಪಿಗೆ ಆಗೈತಿ. ಆದ್ರೆ ಕೊಡೋರು ತಗೊಳ್ಳೋ ಈ ದಲ್ಲಾಳಿ ವ್ಯವಹಾರ ಮುಗಿಲಿಲ್ಲ ನೋಡ್ರಿ. ನಾನು ಏನೋ ಕಾರಣಕ್ಕೆ ಮಠಕ್ಕೆ ಹೋಗಿದ್ದೆ, ಸ್ವಾಮಿಗಳ ಮುಂದೆ ಈ ವಿಷಯ ಬಂತು, ಪೊಲೀಸ್ ಅಧಿಕಾರಿಗಳನ್ನು ಕರೆಸಿದ್ರು, ಆ ವ್ಯಾಪಾರಸ್ಥರನ್ನು ಕರೆಸಿದ್ರು, ಅವರಿಬ್ಬರಿಗೆ ಹೇಳಿದ್ರು, ನೋಡಪ್ಪ ನೀವು ಮದುವೆ ಮಾಡೋದು ಬೇಡ, ನೀವು ಮದುವೆ ಮಾಡೋದು ಬೇಡ, ಹುಡುಗಗ ಮನಸ್ಸಿಗೆ ಬಂದದ, ಹುಡುಗಿಗೆ ಮನಸ್ಸಿಗೆ ಬಂದದ, ನನ್ನ ಮಠದೊಳಗೆ ನಾ ಮದುವೆ ಮಾಡಿಕೊಡ್ತೀನಿ ಅಂತ ಹೇಳಿದ್ರು. ಅಲ್ಲ, ಇಂಥದ್ದು ಎಷ್ಟು ಅವಶ್ಯದ ಅಂತೀರಿ ಈಗ ನೀವು?
ಬೇಕ್ರಿ, ಬೇಕು.
ಇಲ್ಲದೆ ಹೋದ್ರೆ ಮನಸ್ಸಿಗೆ ಒಪ್ಪಿಗೆ ಇರುವಂತಹ ಮಕ್ಕಳು ಮದುವೆ ಆಗೋದೇ ದುಸ್ತರ ಆಗ್ತದೆ. ಈ ಚಿತ್ರದುರ್ಗ ಜಿಲ್ಲೆಯೊಳಗೆ ಚಳ್ಳಕೆರೆ ಅಂತ ಹೇಳಿ ಒಂದು ಊರದ ನೀವು
ಕೇಳಿರ್ಬೇಕು, ಗೊತ್ತ ಹೇಳ್ರಿ.
ಬಸು ಜಯಂತಿ ಕಾರ್ಯಕ್ರಮ ಐತಿ, ಬುದ್ಧಿ ನೀವು ಬರಬೇಕು ಅಂತ ಅವರು ಆಮಂತ್ರಣ ಕೊಟ್ರು. ಅಪ್ಪಾಜಿಯವರು ಅಲ್ಲಿ ಬಸು ಜಯಂತಿ ಕಾರ್ಯಕ್ರಮಕ್ಕೆ ಬಂದ್ರು. ನಾಳೆ ಇನ್ನೇನು ಬಸು ಜಯಂತಿ ಭಾಷಣ ಆಗಬೇಕು, ಅದಕ್ಕೆ ಗುರುಗಳು ಹೇಳಿದ್ರು, ನೋಡ್ರಪ್ಪ ನಾವು ಬಂದು ಬರೀ ಭಾಷಣ ಮಾಡಿ ಹೋದ್ರೆ ಏನ್ ಪ್ರಯೋಜನ ಅದ? ಬಸವಣ್ಣ ಅವರ ಹೆಸರಿನ ಮೇಲೆ ಬಡವರದ್ದು ಒಂದು ನಾಲ್ಕಾರು ಜನರು ಮದುವೆ ಯಾಕೆ ನೀವು ಮಾಡಬಾರದು? ಅಲ್ಲಿ ಅನೇಕ ಮಿಲ್ಲುಗಳು, ಎಣ್ಣೆ ಮಿಲ್ಲು ಅದು ಎಲ್ಲ ಇಂಥದ್ದು, ಅದು ಹೇಗೋ ಏನೋ ಸೇರಿ ಮರದಿವಸ 5 ಜೋಡಿ ಮದುವೆ ಆದವ್ರಿ. ಅಲ್ಲಿ ಯಾವ ಪುರೋಹಿತರು ಅಲ್ಲಿ ಇಲ್ಲ, ಸ್ವತಃ ನಾನು ನಿಂತು ವಚನಗಳನ್ನು ಹೇಳಿ, ವಚನಗಳ ಆಧಾರದ ಮೇಲಿಂದ ಅವ್ರಿಗೆ ಪ್ರತಿಜ್ಞೆ ಮಾಡಿಸಿ ಮದುವೆ ಮಾಡಿ ಅವ್ರಿಗೆ ಕಲ್ಯಾಣ ಆಗುವ. ಮಹಾಂತ ಜೋಳಗಿ ಈ ರೀತಿಯೊಳಗೆ ಜಾತ್ಯಾತೀತವಾದಂತಹ ಸಮಾಜ ರಚನೆಯ ಕಲ್ಪನೆಯ ಮೇಲೆ ಅದು ಹೋರಾಟ ನಡೆಸಿದ. ಈ ವರದಕ್ಷಿಣೆಯಂತಹ ಆಸೆಯನ್ನ ನುಚ್ಚು ನೂರು ಮಾಡುವಂಗ ಜನರಿಗೆ ತಿಳಿಸಿ ಹೇಳ್ತದೆ. ಫಕೀರಪ್ಪನವ್ರ
ಹೇಳ್ರಿ,
ಈ ಆಸೆ ಅನ್ನೋದು ಎಷ್ಟು ಕೆಟ್ಟ ಅಂತೀರಿ ನೀವು?
ಹೇಳ್ರಿ,
ಅದರೊಳಗನ ದುರಾಸೆ ಅನ್ನೋದು ಬಹಳ ಕೆಟ್ಟರಿ.
ಹೌದೌದೌದು,
ನಮ್ಮ ನಿಮ್ಮಂತ ಭಕ್ತರ ಮಾತು ಬಿಡ್ರಿ ನೀವು, ಎಂತೆಂತ ಸ್ವಾಮಿಗಳಿಗೆ ಈ ಹುಚ್ಚು ಹಿಡಿದಿರ್ತದೆ ಅಂತೀರಿ?
ಇದ್ದಾರಪ್ಪ, ಇದ್ದಾರೆ.
ನನಗೆ ಒಂದು ಕಥೆ ನೆನಪಕ್ಕದೆ,
ಹೇಳ್ರಿಪ್ಪ, ಕೇಳೋಣ ಸ್ವಲ್ಪ. ಅದನ್ನ
ಒಬ್ಬ ಸ್ವಾಮಿಗಳು ಭಕ್ತರ ಮನೆಗೆ ಭಿನ್ನಾಯ ಇತ್ತಂತೆ ಹೋಗಿದ್ರು. ಅವ್ರಿಗೆ ಅಲ್ಲಿ ಸ್ನಾನ ಪೂಜೆ ಎಲ್ಲ ವ್ಯವಸ್ಥೆ ಆಯ್ತು, ಪ್ರಸಾದಕ್ಕೆ ವ್ಯವಸ್ಥೆ ಮಾಡಿದ್ರು. ಆ ಮನೆ ಹೆಣ್ಮಗಳು, ಆ ತಾಯಿ ಬಂದು ಅವ್ರಿಗೆ ಊಟಕ್ಕೆ ಬಡಿಸ್ತಿದ್ಲು.
ಆ
ತುಪ್ಪದೊಳಗೆ ಮಾಡಿದ ಅಡಿಗೆಲ್ಲ, ಆ ಕೈ ಬೆರಳುಗಳಿಗೆಲ್ಲ ತುಪ್ಪ ಅಂಟ್ಕೊಂಡು ಬಿಟ್ಟಿತ್ತು ಕೈಯೊಳಗೆಲ್ಲ ಬಂಗಾರದ ಉಂಗುರ ಆ ತಾಯಿಗೆ. ಊಟಕ್ಕೆ ನೀಡುವಾಗ ಅದು ಹೆಂಗೋ ಉಂಗುರ ಬೆರಳಿನೊಳಗಿರುವಂತಹ ಉಂಗುರ ಜಾರಿ ತಾಟ್ನೊಳಗೆ ಬಿದ್ದು ಬಿಡುತ್ತೆ. ಸ್ವಾಮಿಗಳು ತಾಟ್ನೊಳಗೆ ಬಿತ್ತು ಬುದ್ಧಿ ಉಂಗುರು ಬಿದ್ದು ಬಿಡ್ತು, ನನ್ನ ತಪ್ಪಾಯ್ತಪ್ಪ ಅಂತ ಆ ತಾಯಿ ಹೇಳ್ತಿದ್ಲು. ಇಲ್ಲ ತಾಯಿ, ನಿನ್ ತಪ್ಪು ಮಾಡಿಲ್ಲಮ್ಮ, ತಾಟಿನೊಳಗೆ ಏನಾ ಬಿದ್ರು ಅದು ಸ್ವಾಮಿಗಳದಮ್ಮ, ಅದು ಪ್ರಸಾದ,
ಶಿವನ ಪ್ರಸಾದ,
ಶಿವನ ಪ್ರಸಾದ, ಅದನ್ನ ಬಿಡಕ್ ಬರಂಗಿಲ್ಲವ, ನಾವು ಅದನ್ನ ಸೇವನೆ ಮಾಡಬೇಕು ಅಂತ ಸ್ವಾಮಿಗಳು ಹೇಳಿದ್ರು.
ಓ ಹಂಗದ ಬಿಡ್ರಿ, ಅವು ತಾಟ್ನಾಗ ಏನೇ ಬಿದ್ರು ಪ್ರಸಾದದೊಳಗೆ ಈಗ ಸ್ವಾಮಿಗಳು ಅದನ್ನ ತೆಗೆದು ಹಾಕುವಂಗಿಲ್ಲ ಅಂತ ಕೇಳಿವಿ ನಾವು.
ಹಿಂಗದ ಅಲ್ಲ ನೋಡ್ರಿ, ಈ ಸ್ವಾಮಿಗಳು ಎಂತ ವಿಚಾರ ಮಾಡಿದ್ರು, ಉಂಗುರು ಬಿದ್ರು ಕೂಡ ಅದನ್ನ ಪ್ರಸಾದ ಅಂತ ನಾವು ಸ್ವೀಕಾರ ಮಾಡ್ತೀವಿ ಅಂದ್ರು.
ತಗೊಂಡ್ರು
ಆ ಹೆಣ್ಮಗಳು. ಇನ್ನು ಸ್ವಾಮಿಗಳ ಹಿಂಗ ಅಂದ್ಮೇಲೆ ಇನ್ನೇನು ಮಾಡೋದು ಅಂತ ಸುಮ್ಮನಾಗ್ಬಿಟ್ಟು ಮನೆಗೆ. ಆಮೇಲೆ ಗಂಡ ಬಂದ, ಗಂಡನ ಮುಂದೆ ನಡೆದ ಪ್ರಸಂಗ ಹೇಳಿಲ್ಲ ಆ ತಾಯಿ.
ಸರಿ ಸರಿ,
ಮುಂದೆ ಮತ್ತೊಂದು ದೊಡ್ಡ ಹಬ್ಬ ರೀ, ಅದೇ ಸ್ವಾಮಿಗಳನ್ನು ಮತ್ತೆ ಭಿನ್ನಾಯ್ಕೆ ಹೇಳಿದ್ರು.
ತಿರ್ಗಾ ಮತ್ತೆ ಅವರನ್ನೇ ಬಂದ್ರೆ,
ಅವರೇ ಬಂದ್ರು, ಅದೇ ಮನೆಗೆ ಬಂದ್ರು,
ಅದೇ ಮನೆಗೆ. ಓಹೋ,
ಬಂದು ಕೂತಿದ್ರು ಪ್ರಸಾದಕ್ಕೆ ಕೂತ್ರು. ಈ ಸಾರಿ ಗಂಡ ಹೇಳಿದಂಗೆ ಹೆಂಡತಿ ಮನಸ್ಸಿನೊಳಗೆ ತಿಳ್ಕೊಂಡಿದ್ಲು, ಗಂಡ ಹೆಂಗ್ ಹೇಳೇನ ಹಂಗ್ ನಾನು ಮಾಡಬೇಕು ಅಂತ.
ಹೌದು ಬಿಡ್ರಿ,
ಊಟಕ್ಕೆ ನೀಡಕೋ ಅಂತ ಇದ್ದ ಹೊತ್ತಿನೊಳಗೆ ಆ ಕೈಯನ್ ಸೌಟು ಜಾರಿ ತಾಟ್ನಾಗ ಬಿತ್ತು.
ಓಹೋ, ಮಳ ಉದ್ದನ ಕಬ್ಬಣ ಸೌಟು ತಾಟ್ನಾಗ ಬಿತ್ತು. ಶಿವ 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 ಶಿವ.
ಗುರುಗಳು ಏನ್ ಹೇಳಿದ್ರು, ತಾಟ್ನೊಳಗೆ ಬಿತ್ತದ್ದು ಪ್ರಸಾದ ಸ್ವರೂಪ,
ಈ ಕಬ್ಬಣ ಸೌಟ್ ಹೆಂಗ್ ನುಂಗ್ಬೇಕ್ರಿ ಸ್ವಾಮಿಗಳು?
ಅದಕ್ಕೆ ಅವಾಗೇನು ಉಂಗುರ ತಗೊಂಡು ಹೋಗಿದ್ರಲ್ಲ, ಅದನ್ನ ಕಳಿಸಿ ತರಿಸಿ ಆ ತಾಯಿ ಕೈಗೆ ಉಂಗುರ ಕೊಟ್ಟು ನಮಸ್ಕಾರ ಮಾಡಿ
ಬಂದ್ರಲ್ರಿಪ್ಪ. ಅಡ್ಡಿಲ್ಲ, ಸ್ವಾಮಿಗಳು ಎಷ್ಟು ಒಂದು ವಿಚಾರ ಮಾಡಿಕೊಂಡು ಬರ್ತಾರೋ, ಭಕ್ತರು ಅಷ್ಟು ಅದ್ರ ಬಗ್ಗೆ ವಿಚಾರ ಮಾಡಿಕೊಂಡೇ ಇರ್ತಾರ ಅಂದಂಗೆ ಆಯ್ತು ಇದ್ರ ಮೇಲಿಂದ.
ಈ ಕಾರಣಕ್ಕೆ ಮಹಂತ ಸ್ವಾಮಿಗಳು ವರದಕ್ಷಿಣೆಯಂತಹ ಆಸೆ ಯಾರು ಮಾಡ್ತಾರ, ಇಂತಹ ದುರಾಸೆ ಯಾರಲ್ಲಿರ್ತತಿ, ಆ ಆಸೆಯನ್ನು ಹೊಡೆದು ಉಡಿಸಬೇಕು ಅನ್ನೋದಕ್ಕಾಗಿ ನಿರಂತರ ಆ ಹೋರಾಟವನ್ನು ನಡೆಸ್ಯಾರ. ಮತ್ತೆ ಈ ಮದುವೆಯಲ್ಲಿ ವರದಕ್ಷಿಣೆ ಎಷ್ಟು ನಮಗೆ ಭೂತವಾಗಿ ಕಾಣ್ತೈತೋ, ಈ ಜಾತಿನೂ ಕೂಡ ಅಷ್ಟೇ ಭೂತವಾಗಿ ಕಾಡ್ತದೆ ನೋಡ್ರಿ. ಅದಕ್ಕೆ ಜಾತ್ಯತೀತವಾದಂತಹ ಸಮಾಜ ರಚನೆ ಕಲ್ಪನೆಯಲ್ಲಿ ಮಹಂತ ಸ್ವಾಮಿಗಳು ಹೋರಾಟ ನಡೆಸಿದ್ದಾರೆ. ಅಪ್ಪ ಬಸವಣ್ಣನವರು ಒಂದು ವಚನದಲ್ಲಿ ಮಾತು ಹೇಳ್ಯಾರಲ್ಲ, ಕೊಲುವವನೇ ಮಾದಿಗ, ಹೊಲಸು ತಿಂಬುವವನೇ ಹೊಲೆಯ, ಕುಲವೇನೋ ಆವಂದಿರ ಕುಲವೇನೋ, ಸಕಲ ಜೀವಾತ್ಮರಿಗೆ ಲೇಸನೇ ಬಯಸುವ, ನಮ್ಮ ಕೂಡಲ ಸಂಗನ ಶರಣರೇ ಕುಲಜರು. ಅಪ್ಪ ಬಸವಣ್ಣನವರು ಎಂಥ ಮಾತು ಹೇಳಿದ್ರು. ಅವರು ಹೇಳ್ತಾ ಹೇಳ್ತಾ ಮುಂದೆ ಹೇಳ್ತಾರೆ, ಶೆಟ್ಟಿ ಎಂಬೆನೇ ಶಿರಿಯಾಳನ, ಮಡಿವಾಳನೆಂಬೆನೇ ಮಾಚಯ್ಯನ, ಡೋಹರನೆಂಬೆನೇ ಕಕ್ಕಯ್ಯನ, ಮಾದಾರನೆಂಬೆನೇ ಚೆನ್ನಯ್ಯನ, ಆನು ಹಾರುವನೆಂದಡೆ ಕೂಡಲ ಸಂಗಯ್ಯ ನಗುವನಯ್ಯ, ಕೂಡಲ ಸಂಗಯ್ಯ ನಗುವನಯ್ಯ ಅಂತ ಅಪ್ಪ ಬಸವಣ್ಣನವರು ಆಜ್ಞೆ ಕೊಡಿಸಿದ್ದಾರೆ. ಹೀಗೆ ಮಹಂತ ಸ್ವಾಮಿಗಳು ಈ ವಚನಗಳನ್ನೇ ಬದುಕ್ತಾ ಇದ್ದಾರೆ, ಜನರಿಗೆ ಇವನ್ನು ತಿಳಿಸಿ ಹೇಳ್ತಾ ಇದ್ದಾರೆ. ಒಂದು ಸಾರಿ ನಾನು ಪಕೀರಪ್ಪನವರ
ಹೇಳ್ರಿ
ಸಿಗ್ಲಿ ಹೋಗಿದ್ದೆ, ನಿಮಗೆ ಗೊತ್ತಲ್ಲ ನಮ್ಮ
ಲಕ್ಷ್ಮೀ ತಾಲೂಕು ಸಿಗ್ಲಿ.
ಅದೇ ನಿಮ್ಮ ಅಲ್ಲಿ ವರವಿ ಹತ್ರನೇ ನಮ್ಮ ಊರು.
ಹೌದು ಹೇಳ್ರಿ, ನಮ್ಮ ಪಕ್ಕ ಹೇಳ್ರಿ.
ಸಿಗ್ಲಿಗೆ ಹೋಗಿದ್ದೆ, ಅಗಸರ್ ಮಡವಾಳಪ್ಪ ಬಂದ, ಏನು ಮಾಸ್ತರ ಯಾವಾಗ ಬಂದಾರಲ್ಲ ಅನ್ಕೊಂತ ಒಳಗೆ ಬಂದ, ಬಾನಿ ಮ್ಯಾಕ್ ಕೂತ್ಕೊಂಡೆ. ಅವನ ಮಗ ಈ ಕನ್ನಡ ಸಲಹೆ ಮಾಸ್ತರ್ ನೌಕರಿಗೆ ಅರ್ಜಿ ಹಾಕಿದ್ದ.
ಹೌದೇನ್ರಿ?
ಅದಕ್ಕೆ ನನಗೆ ಗೊತ್ತಿತ್ತಲ್ಲ, ಕೇಳಿ ನಾನು ಏನ್ ಮಾಡವಳಪ್ಪ ಮತ್ತೆ ಎಲ್ಲೆಲ್ಲಿಗೆ ಬಂತಪ್ಪ ನಿನ್ ಮಗನ ನೌಕರಿ ವಿಷಯ ಅಂದೆ. ಏನ್ ಬಿಡ್ರಿ ಮಾಸ್ತರ, ನಿಮ್ ಅಂತರ ಕೂಟ ಒಟ್ಟ ಪೇಚಾಡದ ವಜ್ಜೆ ಇತ್ತು ನಾವು ಅಂದೆ. ಯಾಕಪ್ಪ ಏನಾಯ್ತು ಅಂದೆ, ಈ ಜಾತಿದೊಂದು ಭೂತ ಆಗಿ ಕಾಣ್ತದಲ್ರಿ ನಮಗ, ನೀವ್ ಹೇಳ್ತೀರಿ ಮಡಿವಾಡ್ರು ಅಂದ್ರ ಶುದ್ಧ ಲಿಂಗಾಯತರು ಅಂತ, ಸಮಾಜ ನಮಗ ಅಗಸರು ಅಗಸರು ಅಂತಾರ, ಲಿಂಗವಂತರು ಅಂತ ಇವ್ರು ಅಪಗೊಳ್ಳೋದಿಲ್ಲ. ನಿಮ್ಮಂಥವ್ರ ಮಾತು ಕೇಳಿ ನಮ್ಮ ಮಗನ ಸಾಲಿಗೆ ಹೆಸರು ಹಚ್ಚ ಮುಂದೆ, ನಿಮ್ಮಂಥವ್ರ ಮಾತು ಕೇಳಿ ನಮ್ಮ ಮಗನ ಸಾಲಿಗೆ ಹೆಸರು ಹಚ್ಚೋ ಮುಂದೆ ಲಿಂಗವಂತ ಮಡಿವಾಳರು ಅಂತ ಹಚ್ಚಿಸ್ಬಿಟ್ಟೆ. ಈಗ ಲಿಂಗವಂತರು ಅಂತ ತಿಳಿದ ಸರ್ಕಾರದವ್ರು ನನ್ನ ಮಗ ನೌಕರಿ ಕೊಡವಲ್ರು, ಜನರಲ್ ಮೆರಿಟ್ ಆಕತ್ ನಿನ್ನ ಮಗಂದು, ಅದೇನೋ ಜನರಲ್ ಮೆರಿಟ್ ಅಂತ, ಜನರಲ್ ಮೆರಿಟ್ ಆಕತ್ ನಿಮ್ಮ ಮಗಂದು, ಅದು ಬರೋದಿಲ್ಲ, ರಿಸರ್ವೇಷನ್ ಆಗಿದ್ರೆ ಬರ್ತೈತಿ ಅಂತ ಹೇಳ್ತಾರ್ರಿ. ಈ ಕಡೆ ಸಮಾಜನೂ ನಮ್ಮ ಕೈ ಬಿಡ್ತು, ಆ ಕಡೆ ಸರ್ಕಾರನೂ ನಮ್ಮ ಕೈ ಬಿಡ್ತು, ನಾವು ಅತಂತ್ರ ಕುಂತು ಬಿಟ್ಟಿವ್ರಿ ಅಂತ ಮಡವಾಳಪ್ಪ ಅಂದ. ಜಾತಿ ಪದ್ಧತಿ ಎಂಥೆಂಥ ರೀತಿಯೊಳಗೆ ನಮಗೆ ತೊಂದರೆ ಕೊಡ್ತದ ನೋಡ್ರಿ.
ಹೌದು ಹೌದ್ರಿ. ಅಲ್ಲ ಮತ್ತೆ ಏನೇನು ಮಾಡ್ಯಾರ್ರಿ ನಮ್ಮ ಸ್ವಾಮಿಗಳು?
ಶಿವಾನುಭವ ಗೋಷ್ಠಿಗಳನ್ನ ನಡೆಸ್ತಾ ಬಂದಾರೆ. ಕೇವಲ ತಮ್ಮ ಮಠದೊಳಗೆ ಅಷ್ಟ ಅಲ್ರಿ, ತಮ್ಮ ಶಾಖಾ ಮಠಗಳು ಎಷ್ಟದಾವೆ ಆ ಎಲ್ಲಾ ಶಾಖಾ ಮಠಗಳಲ್ಲಿ ಪ್ರತಿ ತಿಂಗಳು ಶಿವಾನುಭವ ಗೋಷ್ಠಿಗಳು ನಡೆಯುವ ಹಾಗೆ ನೋಡಿಕೊಂಡಾರೆ. ಮತ್ತು ಒಳ್ಳೊಳ್ಳೆಯ ಗ್ರಂಥಗಳು, ಸಮಾಜದಲ್ಲಿ ತಿಳುವಳಿಕೆ ಮೂಡಿಸುವಂತಹ ಗ್ರಂಥಗಳಿದ್ರೆ ಅದನ್ನು ಶ್ರೀಮಠದ ವತಿಯಿಂದ ಪ್ರಕಟಣೆ ಮಾಡಿಸ್ಯಾರೆ. ಮತ್ತಿಷ್ಟ ಅಲ್ಲ, ಗ್ರಂಥ ಬಹುಮಾನ ಯೋಜನೆಯನ್ನ ಅವರು ಕೈಕೊಂಡಾರೆ. ಅದಕ್ಕೊಂದು ಸಮಿತಿಯನ್ನು ನೇಮಕ ಮಾಡ್ಯಾರೆ. ಪ್ರೊಫೆಸರ್ ಪ್ರಿನ್ಸಿಪಾಲ್ ಬಿ ಎಂ ತಳಗಡಿಯವರು, ಪ್ರೊಫೆಸರ್ ವಿ ವಿ ಅಲೆಗಾವಿಯವರು, ಪ್ರೊಫೆಸರ್ ಜಿ ಎಚ್ ಹನ್ನೆರಡುಮಠರು ಆ ಸಮಿತಿಯೊಳಗಿದ್ದಾರೆ. ಅವರು ಒಳ್ಳೊಳ್ಳೆ ಪುಸ್ತಕಗಳನ್ನು ಆಯ್ಕೆ ಮಾಡಿ ಎರಡು ಪುಸ್ತಕಕ್ಕೆ ಬಹುಮಾನ ಕೊಡುತ್ತಾರೆ. ಅದಕ್ಕೆ ಸಾವಿರಾರು ರೂಪಾಯಿ ಬಹುಮಾನ. ಶ್ರೀಮಠದೊಳಗೆ ಶ್ರಾವಣ ಮಾಸದೊಳಗೆ ಬಹುಮಾನ ಪಡೆದಂತಹ ಲೇಖಕರನ್ನು ಕರೆಸಿ ಅವರಿಗೆ ಸತ್ಕಾರ ಮಾಡ್ತಾರೆ. ನೋಡ್ರಿ, ಇವೆಲ್ಲವಕ್ಕೂ ಕಳಸ ಇಟ್ಟಂಗ ಮಹಾಂತಪ್ಪುಗಳು ಮಹಾಂತ ಜೋಳಿಗೆಯ ಈ ಕಲ್ಪನೆಯನ್ನು ತಂದಾರೆ. ಮಹಾಂತ ಜೋಳಿಗೆಯ ಈ ಸಂಚಾರ ನಾಡಿನ ಉದ್ದಗಲಕ್ಕೂ ನಡೆದೈತಿ, ನಾಡಿನ ಉದ್ದಗಲಕ್ಕೂ ನಡೆದೈತಿ. ಈ ಮಹಾಂತ ಜೋಳಿಗೆಯ ಬಗ್ಗೆ ನೀವು ಕೇಳಿರ್ಬೇಕಲ್ಲ.
ಈಗ ನೀವು ಹೇಳಿದ್ದನ್ನು ಕೇಳಿ ನಾವು ಶ್ರೀ ಸನ್ನಿಧಾನದಲ್ಲಿ ಇದ್ದೀವಿ ಅಂತ ನಮ್ಮ ಕಲ್ಪನೆ ಅಲ್ಲೇ ಹೋಗೈತ್ರಿ. ಈ ಮಹಾಂತ ಜೋಳಿಗೆ ಅಂದ್ರೆ ಏನ್ರಿಪ್ಪ?
ನೋಡ್ರಿ, ಮಹಾಂತ ಜೋಳಿಗೆ ಅಂದ್ರ ಕಲ್ಪವೃಕ್ಷ ಇದ್ದಂಗ.
ಹೌದ್ರ?
ಕಲ್ಪವೃಕ್ಷ ಅಂದ್ರೆ ಅದು ಐತೆಲ್ಲ ನಮ್ಗೆ ಗೊತ್ತಿಲ್ಲ, ಬೇಡಿದ್ದ ಕೊಡ್ತೈತಿ ಅಂತ ಹೇಳ್ತಾರಲ್ಲ.
ಹೌದು.
ಹಂಗ ಈ ಮಹಾಂತ ಜೋಳಿಗೆ ನಾವೇನು ಅಪೇಕ್ಷೆ ಮಾಡ್ತೀವಿ ಅದನ್ನ ಕೊಡ್ತೈತಿ. ಇದು ಅಣ್ಣನವರು ಒಂದು ಮಾತು ಹೇಳ್ಯಾರಲ್ಲ, ನಿಮ್ಗೆ ಗೊತ್ತದೇನು? ನೀನು ಒಲಿದರೆ ಕೊರಡು ಕೊನರು ಹೋದಯ್ಯ, ನೀನೊಲಿದರೆ ಬರಡು ಹಯನು ಹೋದಯ್ಯ, ನೀನೊಲಿದರೆ ವಿಷವೆಲ್ಲ ಅಮೃತವ ಹೋದಯ್ಯ, ನೀನೊಲಿದರೆ ಸಕಲ ಪಡಿ ಪದಾರ್ಥಗಳು ಇದರಲ್ಲಿಪ್ಪುವು ಕೂಡಲ ಸಂಗಮ ದೇವ, ಇದರಲ್ಲಿಪ್ಪುವು ಕೂಡಲ ಸಂಗಮ ದೇವ. ಮನುಷ್ಯನನ್ನ ಹಾಳು ಮಾಡುವಂತಹ ಚಟಗಳ ಭಿಕ್ಷೆಯನ್ನ ಈ ಜೋಳಿಗೆ ಬೇಡುತ್ತದೆ. ದವಸಗಳನ್ನ ಧಾನ್ಯವನ್ನ ಬೇಡೋದಿಲ್ಲ, ಬೆಳ್ಳಿ ಬಂಗಾರದ ಭಿಕ್ಷೆಯನ್ನ ಈ ಜೋಳಿಗೆ ಬೇಡೋದಿಲ್ಲ, ನಮ್ಮನ್ನ ಹಾಳು ಮಾಡುವಂತಹ ಚಟಗಳ ಭಿಕ್ಷೆಯನ್ನ ಈ ಜೋಳಿಗೆ ಬೇಡುತ್ತದೆ.
ಈ ಸಮಾಜಕ್ಕೆ ಅಂಟಿದಂತಹ ಅನಿಷ್ಟಗಳನ್ನ ಈ ಜೋಳಿಗೆ ತಾನು ತಗೊಳ್ಳುತ್ತೆ. ಅಂದ್ರೆ ಈ ಜೋಳಿಗೆ ಎಷ್ಟು ದಿರುತ್ತಂತ ನನಗೊಂದು ಸಂಶಯ ಬರಾಕತ್ತೈತಲ್ರಿ.
ಇಲ್ರಿ, ಇದು ಉದ್ದ ಆಗಲ ಇರುವಂತಹದ್ದಲ್ರಿ. ಮಹಾಂತ ಜೋಳಿಗೆ ಇದು ಸಾಂಕೇತಿಕವಾದಂತಹದ್ದು, ಇದು ಕಣ್ಣಿಗೆ ಕಾಣಿಸೋದಿಲ್ಲ. ಆದ್ರೆ ನೀವು ನೀಡಿದ್ದೆಲ್ಲಾನು ದಕ್ಕಿಸಿಕೊಳ್ಳೋ ತಾಕತ್ತ ಆ ಜೋಳಿಗೆಗೈತೆ.
ಇದರಲ್ಲಿ ಜನರು ಯಾವ ನಮೂನೆ ಚಟ ಹಾಕ್ಯಾರ ಸ್ವಲ್ಪ ಹೇಳ್ರಿ ನೋಡೋಣ.
ಅಯ್ಯೋ, ಒಂದೇ ಎರಡೇ ಹಲವಾರು ಚಟಗಳನ್ನು ಈ ಜೋಳಿಗೆಗೆ ಹಾಕ್ಯಾರ ಜನ. ಜೋಳಿಗೆಗೆ ಚಟ ಹಾಕಿ ಉದ್ಧಾರ ಆಗ್ಯಾರ. ಶರೆ ಸಿಂಧಿ ಕುಡಿಯೋದು, ಇಸ್ಪೀಟು ಜೂಜ್ ಆಡೋದು, ಓಸಿ ಆಡೋದು, ಗಾಂಜಾ ಸೇದೋದು, ಸಿಗರೇಟು ಚುಟ್ಟಾ ಸೇದೋದು, ವೇಶ್ಯರ ಸಂಘ ಮಾಡೋದು, ಗಾಂಡ್ಯಾಂಡ್ರ ಜಗಳ, ಅಣತಮ್ರ ಜಗಳ, ಜಾತಿ ಜಗಳ, ಸಮಾಜದ ಜಗಳ, ಒಂದ ಎರಡ ಹಿಂಗ ಪಟ್ಟಿ ಮಾಡಿ ಹೇಳಬಹುದ್ರಿ ಎಷ್ಟು ಅಂತ.
ಇದು ಕೇಳೋಂಗೈತಲ್ರಿ. ಈಗ ಇದನ್ನ ಸ್ವಲ್ಪ ನಾವು ಬಿಡಿಸಿ ಹೇಳ್ಬೇಕು. ನೀವು ಹೆಂಗಂದ್ರೆ ಈ ಕುಡಿತಾ ಬಿಟ್ಟು ಒಳ್ಳೆಯವರಾಗಿರ್ತಕ್ಕಂಥ ಉದಾಹರಣೆ ಒಂದೆರಡು ಇದ್ರೆ ಹೇಳ್ರಿ ನಮಗ.
ಸಾಕಷ್ಟು ಉದಾಹರಣೆ ಅದಾವ್ರಿ, ಅವು ಎಲ್ಲನೂ ಹೇಳಕ್ ಆಗೋದಿಲ್ಲ, ಸುಮ್ಮನೆ ಒಂದು ಎರಡು ನಿಮ್ ಇದ್ರೆ ಹೇಳ್ರಿ.
ಹೇಳ್ರಿ.
ಇಲ್ಲಿ ಕೆ ಆರ್ ಪೇಟೆ ಅಂತದಲ್ಲ
ಗೊತ್ತೇಳ್ರಿ,
ಅಲ್ಲಿ ಮಹಾಂತ ಜೋಳಿಗೆ ಹೋಗಿತ್ತು ಒಂದು ಸಾರಿ.
ಇಲ್ಲೇ ಕೆ ಆರ್ ಪೇಟೆಗೆ?
ಹೌದು. ನೀವು ಇಲ್ಕಲ್ಲಿ ಕೆ ಆರ್ ಪೇಟೆಯಲ್ಲಿ ಅಂತ ಸಂಶಯ ಅನ್ನಿಸ್ಬೋದು. ಈ ಜೋಳಿಗೆಗೆ ಅಂತರದ ಸೀಮೆ ವ್ಯಾಪ್ತಿ ಅನ್ನೋದೇ ಇಲ್ಲ.
ಹೌದ್ರೆ,
ಆ ಜೋಳಿಗೆ ತನ್ನ ಮನಸ್ಸು ಬಂದಲ್ಲಿ ತನ್ನ ಭಕ್ತರ ಮೊರೆಯಲ್ಲದ ಅಲ್ಲಿಗೆ ಆ ಜೋಳಿಗೆ ಕಾಲಿಟ್ಟದೆ. ಆ ಕೆ ಆರ್ ಪೇಟೆಗೆ ಒಂದ್ಸಲ ಹೋಗಿದ್ರು. ಅಲ್ಲಿ ಹೀಗೆ ಮಹಾಂತ ಜೋಳಿಗೆ ಕಾರ್ಯಕ್ರಮ ಅಲ್ಲಿ ನಡೆದಿತ್ತು, ಸಮಾರಂಭ ನಡೆದಿತ್ತು.
ಸರಿ.
ಆ ಸಮಾರಂಭದೊಳಗೆ ಬೇರೆ ಬೇರೆ ಅವರು ಬಂದು ಏನೇನೋ ತಮಗೆ ಮನಸ್ಸಿಗೆ ಇದ್ದು ತಮ್ಮ ತಮ್ಮಲ್ಲಿ ಇದ್ದು ಅಂತ ಚಟ ಎಲ್ಲಾನು ಬಂದು ಹಾಕ್ತಿದ್ರು. ಅದರೊಳಗೆ ಕೆಲವು ಜನ ಬಂದು ಕುಡಿಯೋ ಚಟ ಬಿಟ್ರು. ಬುದ್ಧಿ, ನಾನು ಬಹಳ ಶರೆ ಕುಡಿತಿದ್ದೆ, ಇನ್ ಮೇಲಿಂದ ನಾನು ಶರೆ ಕುಡಿಯೋದನ್ನು ಬಿಟ್ಟು ಬಿಡ್ತೀನಿ, ತಮ್ಮ ಜೋಳಿಗೆಗೆ ಈ ಶರೆ ಕುಡಿಯೋ ಚಟ ಹಾಕಿನಿ, ನನಗೆ ಉದ್ಧಾರ ಮಾಡ್ಬೇಕು ಬುದ್ಧಿ ಅಂತ ಹೇಳಿ ಬೇಡ್ಕೊಂಡು ಬೇಡ್ಕೊಂಡು ಶರೆ ಕುಡಿಯೋ ಚಟ ಬಿಟ್ಬಿಟ್ಟು ಹಾದ್ರು. ಇಲ್ಲಿ ಇಂಥದೊಂದು ಮೋಜಿನ ಪ್ರಸಂಗ ಆದ್ರೆ, ಇವರೋಸರು ಕುಡಿಯೋ ಚಟನ ಬಂದು ಬಂದು ಜೋಳಿಗೆ ಹಾಕವ್ರ
ಸ್ವಾಮಿಗಳು ಜೋಳಿಗೆ ಹಾಕಿಬಿಟ್ರು.
ಹಾಕಿದ್ರು.
ಹೌದ್ರಿ.
ಮತ್ತ ಆ ಶರೀರ ಅಂಗಡಿ ಮಾಲಕನ ಗತಿ ಏನು?
ಹೌದು, ಅವನ ಗತಿ. ಅದಕ್ಕೆ ಏನಾಯ್ತ್ರಿಪ್ಪ,
ಶರೀರ ಕುಡಿಯೋರು ಶರೀರ ಕುಡಿಯೋದು ಬಿಟ್ಟಿವೆ ಅಂದ ಮೇಲೆ ಅವನ ಅಂಗಡಿ ನಡಿಬೇಕಲ್ರಿ?
ಹೌದು,
ಅವನು ಅಲ್ಲೇ ಕುಂತಿದ್ದು ಬಂದು ದೊಡ್ಡ ಗಿರಾಕಿ ಅದ ದೊಡ್ಡ ಬ್ಯಾಟ್ ಅದ ಎದ್ದು ಬಂತು ಸ್ಟೇಜಿನ ಮ್ಯಾಗ ಎಲ್ಲಾ ಮಂದಿ ಘೋಳ್ ಅಂತ ನಗಾಕ ನಿಂತರು. ಕುಡುಕರು ಬಂದ್ರು, ಕುಡುಕರ ಅಂಗಡಿ ಮಾಲಕನು ಬಂದಲ್ರಿ. ಅವ ಬಂದು ಏನ್ ಹೇಳ್ತಾನೆ ಕೇಳಬೇಕು ಅಂತ ಹೇಳೇ ಉತ್ಸುಕತೆಯಿಂದ ಜನರು ಕುಂತಿದ್ರು. ಅವ ಬಂದವನ ಸ್ವಾಮಿಗಳು ಪಾದ ಕುದೋಕ ಬಿದ್ದ. ಯಪ್ಪ ನನಗೆ ದಾರಿ ತೋರಿಸ್ರಿ ಅಂದ. ಯಾರಪ್ಪ ನೀನು ಅಂದ್ರು. ನಾ ಯಾರಂದ್ರೆ ಏನ್ ಹೇಳ್ರಿ ಬುದ್ಧಿ, ಇಷ್ಟು ತರ ಏನು ಬಂದ್ ಬಂದು ಇವ್ರು ಕುಡಿಯೋದು ಬಿಡ್ತೀವಿ ಕುಡಿಯೋದು ಬಿಡ್ತೀವಿ ಅಂದ್ರಲ್ರಿ ಅಪ್ಪ, ಆ ಕುಡುತದ ಅಂಗಡಿ ಮಾಲಕ್ರಿ ನಾನು.
ಇವರೆಲ್ಲ ನನ್ನ ಗಿರಾಕಿನ ಬಿಟ್ಟು ಹೋಗಿಬಿಟ್ರು ಅವರು.
ಅಲ್ಲಪ್ಪ ಮತ್ತ ಅವರು ಕುಡಿಯೋದು ಬಿಟ್ರು ಮತ್ತೆ ನೀನು ಬಿಡು ಅಂದ್ರು ಸ್ವಾಮಿಗಳು.
ಸರಿ
ಅಲ್ರಿ ಬುದ್ಧಿ, ನಾ ಬಿಡಬೋದು ಹೌದು, ನಂದು ಹೊಟ್ಟೆ ಹೆಂಗ್ ನಡಿಬೇಕ್ರಿ ಅಂದ. ಕುಡಿಯೋರ್ನ ಚಟ ಬಿಡಿಸಿಬಿಟ್ರಿ ನೀವು, ನನ್ನ ವ್ಯಾಪಾರ ಎಲ್ಲಿಂದ ಆಗಬೇಕು, ಅದಕ್ಕೆ ನಾನು ಶರೀರದ ಅಂಗಡಿನ ನಿಮ್ ಜೋಡಿಗೆ ಹಾಕಿ ತಗೊಂಡ್ಬಿಡ್ರಿ ಅಂದ.
ನೀನ ಇದು ಬಹಳ ಆಶ್ಚರ್ಯ,
ಚಪ್ಪಾಳಿ ಹಿಂಗ ಬೀಳಾಕ್ ಹತ್ತಿದ್ವು ಪಾಟ 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 ಪಾಟ, 10 ನಿಮಿಷ ಚಪ್ಪಾಳಿ ಸಪ್ಪಳ ನಿಂದಿರಲಿಲ್ಲ. ಇಡೀ ಊರು ಮಂದಿಗೆ ಆಶ್ಚರ್ಯ
ಆಗುವಂತ ಮಾತೇ ಬಿಡ್ರಿ.
ನಾನು ಇವತ್ತಿನಿಂದ ತಮ್ಮ ಆಶೀರ್ವಾದ ಆಯ್ತು ಅಂದ್ರೆ ಬೇರೆ ಉದ್ಯೋಗ ಮಾಡ್ಕೊಂತೀನಿ ಬುದ್ಧಿ, ಬೇರೆ ಉದ್ಯೋಗ ಮಾಡಿ ದುಡಿದು ಹೊಟ್ಟೆ ತುಂಬಿಸ್ಕೊಂತೀನಿ, ಈ ಸರಿ ದಂಧೆ ನಾನು ಮಾಡೋದಿಲ್ಲ ಅಂತ ಹೇಳಿ ಜೋಳಿಗೆಗೆ ಹಾಕಿದನ್ರಿ ಅವ. ಇಂತಿಂಥ ಕೆಲಸ ಅಂತಂದ್ರೆ ಈ ಹುನುಗುಂದ ಅಂತ ಒಂದು ಊರದ ನೀವು ಕೇಳಿರ್ಬೇಕು, ಅಲ್ಲಿ ಒಬ್ರು ಅಸಿಸ್ಟೆಂಟ್ ಇಂಜಿನಿಯರ್ ಹುನುಗುಂದ ಇಲ್ಕಲ್ ಹತ್ತಿರ
ಅಲ್ಲೇ ಹೇಳ್ರಿ ಪಕ್ಕದಾಗ ಐತೆ
ಒಬ್ರು ಅಸಿಸ್ಟೆಂಟ್ ಇಂಜಿನಿಯರ್, ಬಹಳ ಭಕ್ತಿವಂತ ಮನುಷ್ಯ. ಆದ್ರೆ ಏನ್ ಮಾಡ್ಬೇಕ್ರಿ, ಕುಡಿಯೋ ಚಟ ಅಂಟ್ಕೊಂಡ್ಬಿಟ್ಟಿತ್ತ ಅವನು. ಅವನ್ ಹೆಂಡತಿ ಹಗಲಲ್ಲಿ ಬಂದು ಸ್ವಾಮಿಗಳ ಹತ್ರ ಪಾದಕ್ಕೆ ಬಿದ್ದು ಕೇಳ್ಕೊಳ್ಳೋಕೆ, ಯಪ್ಪ ನನಗೇನು ಕಡಿಮೆ ಆಗಿಲ್ಲ, ಕುಡಿಯೋ ಚಟ ಒಂದ್ ಇವ್ರಿಗೆ ಬಿಡವಲ್ದು ಅಂತ. ಅದು ಏನಾಯ್ತು ಏನು ಸ್ವಾಮಿಗಳು ಏನ್ ಹೇಳಿದ್ರು ಅವಂಗದು ದಾಟಿದ್ದೇ ಇಲ್ಲ, ನಾಟಿರ್ಲೇ ಇಲ್ಲ ಅವನಿಗದು. ಕೊನೆಗೆ ಅಂತಹದೊಂದು ಪ್ರಸಂಗ ಏನ್ ನಡೀತೋ ಏನೋ, ಒಂದ್ ದಿವಸ ಮುಂಜಾನೆ ಅದು ಬಂದು ಉದ್ದಕ್ಕೆ ಪಾದದ ಮ್ಯಾಗ ಬಿದ್ದು ಬೋರೆಯಾಡಿ ಹೇಳಕ್ ನಿಂತ. ಯಾಕ್ರಿಪ್ಪ, ಇಲ್ಲ ಬುದ್ಧಿ ನನ್ನ ತಲೆ ಮ್ಯಾಗ ತಾವ್ ಹಸ್ತಾ ಇಡಬೇಕು, ಇವತ್ತಿನಿಂದ ನಿಮ್ಮ ಪಾದದಾಣಿ ನಾನು ಸೆರೆ ಕುಡಿಯೋದು ಬಿಡ್ತೀನಿ ಅಂತ ಹೇಳಿ ಅಸಿಸ್ಟೆಂಟ್ ಇಂಜಿನಿಯರ್ ಒಬ್ಬ ಬಂದು ಮಹಂತ ಜೋಳಿಗೆ ತನ್ನ ಕುಡಿಯೋ ಚಟ ಬಿಟ್ಟು ಇವತ್ತು ಇಷ್ಟ ಆನಂದದಿಂದ ಅವರದಾರ. ಇವ ಒಬ್ಬ ಕುಡಿಯೋದು ಬಿಟ್ಟದಕ್ಕೆ ಮನೆ ಮಂದಿ ಎಲ್ಲ ಸಂತೋಷದಿಂದ ಅದಾರಿ, ಹೆಂಡ್ರು ಮಕ್ಕಳು. ಈ ಮಕ್ಕಳು ಎಲ್ಲರ ಸಾಲಿಗೆ ಹೋಗ್ತಿರ್ಬೇಕ, ಏ ಅವ ಕುಡುಕದನಲ್ಲೋ ಅವ ಇಂಜಿನಿಯರ್ ಅವನ ಮಕ್ಕಳು
ಅಂತಾರ ಬಿಡ್ರಿ ಅಂತಾರ.
ಆ ಮಕ್ಕಳಿಗೆ ಎಷ್ಟು ನೋವಾಗೋದಿಲ್ರಿ, ಆ ಈ ಸಿನಿಮಾ ನೋಡಕ ಎಲ್ಲರ ಅಂತ ಹೊಂಟಿರ್ಬೇಕ. ಅಯ್ಯ ದೊಡ್ಡ ಸಾಹೇಬನ್ ಹೇಳ್ತಿ ಅಂದ್ರೆ ಅವನ ಕುಡುಕ ಕುಡುಕನ ಹೇಳ್ತದು ನೋಡಿ. ಒಬ್ಬ ಕುಡಿಯೋದ್ರಿಂದ ಅವನು ಸುತ್ತ ಇರುವಂತಹ ಜನರು ಎಷ್ಟು ಮಾನಸಿಕ ವೇದನೆಯನ್ನು ಅನುಭವಿಸ್ಬೇಕಾಕತ್ತೆ ಅನ್ನೋದನ್ನ ನಾವು ತಿಳ್ಕೋಬೇಕಲ್ಲ. ಮಹಂತ ಜೋಳಿಗೆ ಇಂತಹ ಬ್ಯಾಟೆ ಹಿಡಿದೈತ್ರಿ. ಆ ಕೂಡಲ ಸಂಗಮದ ಹತ್ರ ಧನ್ನೂರ್ ಅಂತ ಒಂದು ಊರೈತಿ.
ಹೌದ್ರಿ ಧನ್ನೂರ್.
ಅಲ್ಲಿ ಒಬ್ರು ಸಂಗೀತ ಮಾಸ್ತರ್ ಇದ್ರು. ಸಂಗೀತ ಮಾಸ್ತರು ವಯಸ್ಸೇನು ಬಹಳ ಆಗಿದ್ದಿಲ್ಲ, ನಾಟಕ ಕಂಪನಿ ಒಳಗೆ ಅಲ್ಲೇ ಇಲ್ಲೇ ಅಲ್ಲಿ ಇಲ್ಲೇ ಏಣಿಗೆ ಬಾಳಪ್ಪನವ್ರ ಕಂಪನಿಯಾಗಿದ್ದ, ಎಲ್ಲಾ ಕಡೆಗೂ ಇದ್ದ
ಮಹಂತಪ್ಪ
ನಿಮಗೆ ಗೊತ್ತಿರ್ಬೇಕಲ್ಲ. ಆತ ಕುಡಿದು 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 ಇನ್ನೇನು ಬಹಳ ದಿವಸ ಬದುಕುವುದಿಲ್ಲ ಅನ್ನೋ ಸ್ಥಿತಿಗೆ ಬಂದಿದ್ದ.
ಅಯ್ಯೋ ಪಾಪ.
ಒಂದ್ಸರಿ ಆ ಧನ್ನೂರು ಗೌರ್ಮೆಂಟ್ ಹೈಸ್ಕೂಲ್ ಗ್ಯಾದರಿಂಗ್ ಕಾರ್ಯಕ್ರಮ ಇತ್ತು, ನಾನು ಅಲ್ಲಿ ಕಾರ್ಯಕ್ರಮಕ್ಕೆ ಹೋಗಿದ್ದೆ. ಹೋದಾಗ ಪ್ರಾರ್ಥನಾ ಗೀತೆ ಹಾಡೋ ಮುಂದೆ ಈತ ಪೇಟಿ ಮೇಲೆ ಕೈ ಇಟ್ಟ, ಏನೋ ಅದ್ಭುತ ಪೇಟೆ ನುಡಿಸ್ತಾನ ಆತ. ಆಮೇಲೆ ಒಂದ್ ಏನೋ ನಾಟಕ ಮಾಡಿದ್ರ ಅದ್ರೊಳಗೆ ನಡು ನಡು ಹಾಡ್ತಿದ್ದ, ಇಂಥ ಅದ್ಭುತ ಹಾಡ್ತಾನಲ್ಲ ಯಾರಿವ ಅಂತ. ಕಾರ್ಯಕ್ರಮ ಮುಗಿದ ಮೇಲೆ ನಾನು ಕೇಳ್ತೀನಿ, ಹೀಗ ಮಾಂತಪ್ಪ ಅಂತ ಏನ್ ಮಾಡ್ಬೇಕು ಅವ ಇಂಥ ಚಟಕ್ಕೆ ಬಿದ್ದು ಇನ್ನೇನು ಬಹಳ ದಿವಸ ಬದುಕುದಿಲ್ಲ ಅಂದ್ರು. ಮರ ದಿವಸ ನನ್ನ ಜೊತೆಗೆ ತಗೊಂಡ್ ಬಂದೆ ಅವನು, ಕುಂದರಿಸ್ಕೊಂಡು ಮಾಂತಪ್ಪಗಳು ಮುಂದೆ ಕೂಡಿಸಿ ಅವ ಹೇಗದನ ಅವನ ಕಲೆ ಏನೈತಿ ಎಲ್ಲದನ್ನ ಅಪ್ಪುಗಳು ಮುಂದೆ ನಾನು ಹೇಳದು. ಅಪ್ಪುಗಳು ಅವಂಗ ಪರಿಣಾಮ ಆಗೋಂಗ ತಿಳಿಸಿ ಹೇಳಿ ಇವತ್ತು ನಿನ್ನ ಜನ್ಮ ಪಾವನ ಆಗುವಂತ ಸಂದರ್ಭ ಬಂದತಿ, ಹೋಗು ಸ್ನಾನ ಮಾಡಿ ಬಾ ನೀನು ಅಂತ ಹೇಳಿ ಆಗಿಂದಾಗ ಸ್ನಾನ ಮಾಡಿಸಿ ಬಂದು ಅವ ಸ್ನಾನ ಮಾಡ್ಕೊಂಡು ಬಂದ. ಸ್ವಾಮಿಗಳು ಪಾದಕ್ಕೆ ಬಿದ್ದ, ಆತನಿಗೆ ಎಷ್ಟು ಭಸ್ಮ ಕೊಟ್ಟರು. ಇವತ್ತಿನಿಂದ ನೀನು ಬಸವ 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 ಅನ್ನೋ ಬಸವ ಮಂತ್ರ ಜಪ ಮಾಡಪ್ಪ, ನಿನಗ ಕುಡಿಬೇಕು ಅನ್ನೋ ಆಸೆ ಕೂಡ ಆಗೋದಿಲ್ಲ ಅಂದ್ರು. ಆತನ ಆರೋಗ್ಯ ಇವತ್ತು ಎಷ್ಟು ಸುಧಾರಿಸದ, ಮುಖದ ಮೇಲೆ ಲಕ್ಷಣ ಬಂದದ. ಅವನಿಗೆ ರಾಜ್ಯ ಸರ್ಕಾರದಿಂದ ಕಲಾವಿದರ ಮಾಶಾಸನ ಬರ್ತೈತಿ, ಇವತ್ತು ಆನಂದದಿಂದ ಕಾಲ ಕಳೀತಾ ಇದ್ದಾನೆ. ಸೆರೆ ಅಂದ್ರೆ ಕುಡಿಯೋರು ಮಗ್ಲು ಕೂಡ ಅವ ಕುಂದ್ರೋದಲ್ಲ, ಕುಡಿಯೋದು ಬಿಡ್ರಿ. ಹಿಂಗ ಎಷ್ಟೋ ಜನರು ಪಾವನ ಆಗ್ಯಾರ.
ಬಹಳ ಸಂತೋಷ ಆಯ್ತ್ರಪ್ಪ ಇವೆಲ್ಲ ಕೇಳಿ. ಸಾಹೇಬ್ರೆ ನಾನು ಇನ್ನೊಂದು ಕೇಳಬೇಕಾದ ನಿಮ್ಮ ಹತ್ರ, ಈ ದೇವದಾಸಿ ಪದ್ಧತಿ ಬಹಳ ದಿವಸದಿಂದ ನಮ್ಮಲ್ಲಿ ಐತೆ ಐತೆ, ಇದ್ರ ಬಗ್ಗೆ ಈ ಮಹಂತ ಜೋಳಿಗೆ ಏನಾದರೂ ಕಾರ್ಯ ಮಾಡಿದ್ರ?
ಹೌದು, ಎಲ್ಲಿ ಅನಿಷ್ಟ ಅನ್ನೋದೈತಿ ಅಲ್ಲಿ ಮಹಂತ ಜೋಳಿಗೆ ಇದ್ದೇ ಇರ್ತದೆ. ಆ ಅನಿಷ್ಟಾನ ತನ್ನಲ್ಲಿ ತುಂಬಿಕೊಳ್ಳೋದು, ಅವರು ಬದುಕು ಮಂಗಲ ಆಗುವಂಗೆ ನೋಡಿಕೊಳ್ಳೋದು. ಮಹಾಂತ ಜೋಳಗಿ ದೇವದಾಸಿ ಪದ್ಧತಿಗೆ ಒಳಗಾಗಿ ನರಳುವಂತಹ ಹೆಣ್ಣುಗಳನ್ನ ಆ ಪದ್ಧತಿಯಿಂದ ಹೊರಬರುವಂತೆ ಮನಸ್ಸೊಲಿಸೈತಿ. ಇವೆಲ್ಲ ನೋಡ್ರಿ ಈ ಮೂಢನಂಬಿಕೆಯಿಂದ ಆಗ್ತವ.
ಹೌದು,
ಈ ಮುಧೋಳ ಅಂತಿದೆ ಬಿಜಾಪುರ ಜಿಲ್ಲೆಯಲ್ಲಿ,
ಗೊತ್ತೇಳ್ರಿ ಜಮಖಂಡಿ ಮುಧೋಳ,
ಅಲ್ಲಿ ನೂರಾರು ಜೊತೆ ದೇವದಾಸಿಯರ ಮದುವೆಯನ್ನು ನಡೆಸಿದ್ರು. ಸ್ವತಃ ಮಹಾಂತಪ್ಪುಗಳವರು, ಗದುಗಿನ ಜಗದ್ಗುರು ಮಹಾಸನ್ನಿಧಿಯವರು ಅದರ ನೇತೃತ್ವವನ್ನು ವಹಿಸಿ ಎಷ್ಟೋ ಜನ ದೇವದಾಸಿಯರ ಬದುಕಿಗೆ ಮಂಗಲವನ್ನು ಉಂಟು ಮಾಡಿದರು. ಆ ಪದ್ಧತಿಯಿಂದ ಅವರಿಗೆ ಮುಕ್ತಿ ದೊರೆಯುವಂಗೆ ಮಾಡಿದರು. ಬೆಳಗಾವಿ ಜಿಲ್ಲೆಯ ಅಥಣಿ ಇದೆಯಲ್ಲ,
ಹೌದು,
ಅಲ್ಲಿ ಬಿ ಎಲ್ ಪಾಟೀಲ್ರು ಅಂತ ಒಬ್ಬ ವಕೀಲರಿದ್ದಾರೆ.
ಸರಿ,
ದೇವದಾಸಿ ವಿಮೋಚನಾ ಸಂಸ್ಥೆಯನ್ನೇ ಒಂದು ಕಟ್ಕೊಂಡು ಬಿಟ್ಟಾರ ಅವರು. ತಮ್ಮ ನಜರಿಗೆ ಯಾರಂಥವ್ರು ಅದಾರ ಅಂತ ತಿಳಿದು ಬರ್ತೈತಿ, ಅಂಥವ್ರನ್ನ ಕರೆಸೋದು, ಅವ್ರ ಮನಸ್ಸು ಒಲಿಸೋದು, ಅವರಿಗೆ ಒಳ್ಳೆಯ ವರ ನೋಡಿ ಜೊತೆ ಆಗುವಂಗ ಮದುವೆ ಮಾಡಿ ಒಳ್ಳೆಯ ಬದುಕನ್ನು ಅವರು ನಡೆಸುವಂಗ ದಾರಿ ಮಾಡಿಕೊಡೋದು ಅವರು ಮಾಡ್ತಾ ಇದ್ದಾರೆ.
ಮನೆತನ ಉದ್ಧಾರ ಆಗ್ಯಾವ ಬಿಡ್ರಿ, ಹಂಗ ಉದ್ಧಾರ ಆದಂತ ಒಂದೆರಡು ಘಟನೆ ಇದ್ರೆ ಹೇಳ್ರಲ್ಲ.
ಸಾಕಷ್ಟು ಅದಾವ್ರಿ ಹೇಳಬೇಕು ಅಂತಂದ್ರೆ, ನಿಮ್ಗೆ ಕಥೆ ಮಾಡಿ ಹೇಳಿಬಿಡ್ಬೋದು.
ಹೇಳ್ರಿಪ್ಪ, ಹೇಳ್ರಿ.
ನೋಡ್ರಿ, ಅದಕ್ಕಿಂತ ಮೊದಲ ನಿಮ್ಗೆ ಒಂದು ವಿಷಯ ಹೇಳ್ತೇನೆ. ತುಂಬಿದ ಮನೆ ಅಂದ್ರೆ ಎಷ್ಟು ಚಂದ ಇರ್ತೈತ್ರಿ ಪಕ್ಕೀರಪ್ಪ.
ಹೌದು ಹೌದು,
ಅಣತಂಬ್ರು ಕೂಡಿದ್ರು ಅಂದ್ರೆ ಅದ್ರಾಗ ಹಳ್ಳಿಯೊಳಗ ರೈತ ಮನೆತನದೊಳಗ ಕೂಡಿದ್ರು ಅಂತಂದ್ರೆ ಎಷ್ಟು ಚಂದ ಇರ್ತೈತೆ ಆ ಮನೆತನ. ನಮ್ಮ ಜಾನಪದ ಗರುತಿ ಕೂಡಿದ್ದಂತಹ ಅಣತಂಬ್ರು ಕೂಡಿದ್ದಂತಹ ಮಕ್ಕಳ ಮನೆ ಎಷ್ಟು ಚಂದ ಐತಿ ಅಂತ ಹಾಡ್ಕೊಂಡಾಳ, ನೀವು ಕೇಳಿರೇನ? ಅವನು
ಹೇಳ್ರಿಪ್ಪ, ಒಂದಿಟ್ಟು ಕೇಳೋಣ ಅದನ್ನ.
ಹದಿನಾರೆತ್ತವ ನೋಡ ಇದರ ಗ್ವಾದಲಿ ನೋಡ ಸದರಿನ ಗೊಬ್ಬ ಮಲಗ್ಯಾನ, ಸದರಿನ ಗೊಬ್ಬ ಮಲಗ್ಯಾನ ನಂಬಸವ ಸದರ ನೋಡಾಕ ಶಿವ ಬಂದೋ. ಎಂಟೆತ್ತು ಹೊಡಕೊಂಡು ಕಂಟ್ಯಾಗ ಬರುವಾಗ ಗಂಟ ಬಿದ್ದಾಳ ಇದಿ ಮಾಯಿ, ಗಂಟ ಬಿದ್ದಾಳ ಇದಿ ಮಾಯಿ ಹೊಟ್ಟಿಲಿ ಬಂಟ ಹುಟ್ಟ್ಯಾನ ಬಸವಣ್ಣ. ಹಂತಿಯ ಹೊಡೆದೆತ್ತು ಹಂತೇಲಿ ಬಂದರ ಶರಗೀಲಿ ಸುಂಕ ವರಿಸೇನ, ಶರಗೀಲಿ ಸುಂಕ ವರಿಸೇನ ಕಂದಗ ಹಂತಿಯ ಎತ್ತು ಹದಿನೆಂಟು. ನೋಡ್ರಿ, ಎಂಟೆತ್ತಿ ಇದ್ರಿಗೂ ಆದ್ಲಿ ಹಕ್ಕಿ ತುಂಬ ಎತ್ತುಗಳು ಮಲಗಿ ಬಿಟ್ಟಾವ. ಹೊಲಕ್ಕೆ ಹೋದ್ರೆ ಕೂರ್ಗಿ ಹಿಂದ ಕೂರ್ಗಿ, ಕೂರ್ಗಿ ಹಿಂದ ಕೂರ್ಗಿ, ಗಿಳಿ ಹಿಂದ ಹೋದಂಗ ಆಕಿರ್ತದ. ಹಂಗ ಇಂಥದ್ದು ತುಂಬಿದ ಮನಿ ಒಡೆದು ಹೋತು ಅಂದಾಗ ಅಣತಮ್ರು ಬ್ಯಾರೆ ಆದ್ರಂದ್ರೆ ಏನು ಬರ್ತೈತ್ರಿ? ದೊಡ್ಡ ಮನಿನ ಮನಿ ತುಂಬನ ಒಂದ್ ಎಂಟು ಗ್ವಾಡಿ ಎಬ್ಬಿಸಿ ಬಿಡ್ತಾರ ತೀರ್ಥ. ಇದು ನಿನ್ನ ಭಾಗ, ಇದು ನಿನ್ನ ಭಾಗ. ತವ್ರ ಮನೆಗೆ ಬಂದ ಹೆಣ್ಮಕ್ಳು ಎಲ್ಲಿ ಹಾಸಿ ಹೋಗ್ಬೇಕಂತ ತಿಳಿಲಾರ್ದ ಫಜಿ ತೆಗ್ ಬಿದ್ದು ಬಿಡ್ತಾರ. ಮನೆ ತುಂಬಾ ಖುಷಿಲಿದ್ದ ಅಡ್ಡಾಡಿದ ಹೆಣ್ಮಕ್ಳು ಅಣತಮ್ರು ಎಲ್ಲಿ ಬೇಕಲ್ಲಿ ಗ್ವಾಡಿ ಆಟಿಗೆ ಬಿಸಿದ್ ನೋಡಿ ಬಹಳ ದುಃಖ ಪಡ್ತಾವ್ರಿ, ಬಹಳ ದುಃಖ
ಪಡ್ತಾವ್ರಿ.
ಅಷ್ಟೇ ನೋಡ್ರಿ, ಊರಿಂದ ಬರೋ ಮುಂದ ದಾರ್ಯಾಗ ಅಣತಮ್ರ ಹೊಲ ನೋಡಿರ್ತಾರ ನೋಡ್ ಅವ್ರು, ಕೂರ್ಗಿ ಹಿಂದ ಕೂರ್ಗಿ ಎಷ್ಟು ಚಂದ ಹೋಗ್ತಿರ್ತಾವ. ಈಗೇನಾಗಿರ್ತತಿ, ಬ್ಯಾರೆ ಆಗಿರ್ತಾರ ಇವ್ರು. ಒಬ್ಬವಂಗ ಒಂದು ಚಲೋ ಎತ್ತ ಬಂದಿರ್ತತಿ, ಒಂದು ಕ್ವಾಣ ಬಂದಿರ್ತತಿ, ಇನ್ನೊಬ್ಬವಂಗ ಒಂದು ಎಮ್ಮಿ ಕರ ಬಂದಿರ್ತತಿ, ಇನ್ನೊಂದು ಕುಂಟ ಎತ್ತ ಬಂದಿರ್ತತಿ. ಕೂರ್ಗಿನು ಅವ ಹೊಡಿಬೇಕು, ಹಿಂದ್ಗುಂಟ ಬಳಗುಂಟಿ ಕೂಡಿಸೋದು ಅವ ಮಾಡ್ಬೇಕು. ಏನ್ರಿ ಎಂಥದ್ದು, ಇದನ್ನ ನೋಡಿ ಆ ತಾಯಿಗೆ ಎಷ್ಟು ಕೆಟ್ಟ ಅನಿಸ್ತತ್ರಿ. ಗರತಿ ಹಾಡ್ತಾಳ, ಸಾವಿರದ ಎತುಗೂಳು ಬ್ಯಾರ್ಯಾಕ ಮೇಯ್ದಾವ, ಸಾವಿರದ ಎತುಗೂಳು ಬ್ಯಾರ್ಯಾಕ ಮೇಯ್ದಾವ, ಬ್ಯಾರ್ಯಾಗ್ಯಾರೇನ ಅಣತಮರು, ಬ್ಯಾರ್ಯಾಗ್ಯಾರೇನ ಅಣತಮರು, ಹೊಲದಾನ ಜೋಡು ಕೂರುಗಿ ಅಗಲ್ಯಾವ, ಜೋಡು ಕೂರುಗಿ ಅಗಲ್ಯಾವ. ಅಕ್ಕಿಗೆ ಅದನ್ನ ನೋಡಿ ಬಹಳ ಕಷ್ಟ ಅನಿಸ್ತದ್ರಿ. ತುಂಬಿದ ಮನೆ ಒಡೆದು ಹೋದ್ರೆ ಯಾರು ಕೆಟ್ಟ ಅನಿಸೋದಿಲ್ಲ. ಒಂದ್ಸಲ ನಿಮ್ಗ ಹೇಳ್ತೇನ್ರಿ, ಈ ಕುಷ್ಟಗಿ ತಾಲೂಕಿನಾಗ ಒಂದ್ ಹಳ್ಳಿಗೆ ಹೋಗಿದ್ವಿ.
ಯಾವ ಊರ್ರಿ ಅದು?
ಅದು ಕುಂದೂರು ಏನೋ ಅಂತಾರ, ಸರಿಯಾಗಿ ನೆನಪು ಉಳಿವಲ್ ನನಗ. ಅಲ್ಲಿ ಹೋಗಿವಿ, ಮಹಂತ ಜೋಳಿಗೆ ಕಾರ್ಯಕ್ರಮ ನಡೆದಿತ್ತು. ಮಹಂತಪ್ಪುಗಳು ಎಲ್ಲಾ ರೀತಿಯಿಂದನೂ ಬಸವ ತತ್ವಗಳನ್ನ ಜನರಿಗೆ ತಿಳಿಸಿ ಹೇಳಿ ಜಾತಿ ಭೇದ ತೆಗೆಯೋದು, ಮಹಿಳೆಯರಿಗೆ ಸಮಾನವಾದಂತಹ ಅವಕಾಶಗಳನ್ನ ಕೊಡೋದು, ಇದನ್ನೆಲ್ಲ ತಿಳಿಸಿ ಹೇಳ್ತಿದ್ರು. ಮತ್ತೆ ಅಣ್ಣತಮ್ಮರು ಗಂಡ ಹೆಡ್ರು ಹ್ಯಾಂಗಿರ್ಬೇಕು ಏನು ಎಲ್ಲ ತಿಳಿಸಿ ಹೇಳ್ತಿದ್ರು. ಅದು ಏನು ಪರಿಣಾಮ ಆತು ಏನು, ತುಂಬಿದ ಸಭಾದಾಗಿದ್ದ ಒಬ್ಬ ಎದ್ದು ಬಂದ್ಬಿಟ್ಟು ಎದ್ದು ಬಂದ ಸ್ವಾಮಿಗಳು ಪಾದಕ್ಕೆ ನಮಸ್ಕಾರ ಮಾಡಿ ಬಿಕ್ಕಿ 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 ಅಳಾಕ್ ನಿಂತ. ಮೊದಲು ಅವನು ಸಮಾಧಾನ ಮಾಡಿದ್ರು ಅಪ್ಪುಗಳು, ಮೊದಲನೇ ಅಳೋದ್ ನಿಲ್ಲಿಸಪ್ಪ ಆಮೇಲೆ ಏನಂತ ಹೇಳುವಂತೆ ಅಂದ್ರು. ಆತನಿಗೆ ಸಮಾಧಾನ ಮಾಡಿ ಅವನು ನೀರಿಗಿರು ತರಿಸಿ ಮುಖ ತೊಳಿಸಿ ಆದ್ಮೇಗ ಆತ ಏನೋ ಹೇಳಕ್ ನಿಂತ. ನಮ್ಮ ಇದ್ರೆ ಏನ್ ಹೇಳ್ಬೇಕಂತಿದ್ದಿ ಮೈಕ್ನ ಹೇಳ್ಬಿಡು ಅವ್ರಿಗೆ ಗೊತ್ತಾಗ್ಲಿ ಜನರಿಗೇನೋ ಅಂದ್ರು ಅಪ್ಪುಗಳು. ಆಮೇಲೆ ಹೇಳದನ್ರಿ, ನಾನು ನಮ್ಮ ಅಣ್ಣಗೆ ಕೊಡಬಾರದ ಕಷ್ಟ ನಾ ಕೊಟ್ಟು ಬಿಟ್ಟೆ, ಆಸ್ತಿ ಪಾಲು ಮಾಡದ ಹೊರತು ಈ ಮನೆಯಾಗ ನಾನು ಒಂದು ಅಗಳು ನಾನು ತಿನ್ನೋದಿಲ್ಲ ಅಂತ ಹೇಳಿ ನಮ್ಮ ಅಣ್ಣಗೆ ಹೇಳಿ ಇದ್ದ ಮನೆ ಒಡೆದು ನಾನು ಬೇರೆ ಆದೆ. ನಮ್ಮ ಅಣ್ಣ ಕೊಟ್ಟ ಪಾಲು ಸರಿಯಿಲ್ಲ ಅಂತ ಹೇಳಿ ಕೋರ್ಟ್ನ್ಯಾಗ ನಮ್ಮ ಅಣ್ಣನ ವಿರುದ್ಧ ನಾ ಕೇಸ್ ಹಾಕಿಬಿಟ್ಟೆ. ತಮ್ಮ ಮಾತು ಕೇಳಿ ನನಗೆ ಬಹಳ ಕೆಟ್ಟ ಅನ್ಸತಿ, ನಾ ಎಂತ ಅಪರಾಧ ಮಾಡೀನಿ ಅನ್ನೋದು ನನಗೆ ಈಗ ತಿಳಿಯಕತ್ತೈತಿ. ಅದಕ್ಕೆ ನಮ್ಮ ಅಣ್ಣ ಏನು ಕೊಡ್ತಾನ ಇವತ್ತಿಗೂ ಕೊಟ್ಟದ್ರಾಗ ಬೇಕಾರ ಅವ ತಗೋವಲ್ನಕ್ಕೆ, ನಮ್ಮ ಅಣ್ಣ ಏನು ಕೊಡ್ತಾನ ಅಷ್ಟರ ಮೇಲೆ ನಾನು ತೃಪ್ತಿಯಿಂದ ಇರ್ತೀನಿ, ನನ್ನ ಕ್ಷಮಾ ಮಾಡ್ಬೇಕು ನಮ್ಮ ಅಣ್ಣ, ಇದನ್ನು ತಾವು ಆಶೀರ್ವಾದ ಮಾಡಬೇಕು ಅಂತ ಕೇಳಿಕೊಂಡೆ. ಇದ್ರಾಗ ಅಪ್ಪುಗಳು ಏನ್ ಹೇಳ್ಬೇಕ್ರಿಪ್ಪ, ಅಪ್ಪುಗಳು ಹೇಳಿದ ಮಾತು ಅವ್ರ ಅಣ್ಣ ಕೇಳಿದ್ರೆ ಚಲೋ, ಕೇಳಿಲ್ಲ ಅಂದ್ರೆ ಇವ್ರೇನ್ ಮಾಡ್ಬೇಕು?
ಹೌದು, ಕೆಲವು ಸಂದರ್ಭಗಳು ಎದುರಾಗ್ತಿರ್ತಾವ.
ಈ ಸಂದರ್ಭ ಇಷ್ಟು ವಿಚಿತ್ರ ಆತು. ಅವ್ರ ಅಣ್ಣ ಅದ ಮಂದ್ಯಾಗ ಕುಂತಿದ್ದ, ಅವ ಎದ್ದು ಬಂದ, ಎದ್ದು ಬಂದ ಸ್ಟೇಜಿನ ಮ್ಯಾಗ ಅವ್ರ ತಮ್ಮನ ತೆಕ್ಕಿ ಹಾಕೊಂಡು ಬೋರಾಡಿ ಅಳಾಕ ನಿಂತೀನ್ರಿ. ಇಂಥ ಮುತ್ತಿನಂತ ತಮ್ಮ ಅದಾನ ಅನ್ನೋದು ನನಗೆ ಗೊತ್ತಾಗ್ಲಿಲ್ಲ. ನೀನೇನೋ ಮಾಡಿದೆಪ್ಪ, ನಿನಗೆ ತಿಳಿಸಿ ಹೇಳಿ ದೊಡ್ಡವ್ರ ಕಡೆಯಿಂದ, ನಾನು ಹೇಳಿಸ್ಲಿಲ್ಲ, ನೀನು ಕೋರ್ಟ್ಗೆ ಹೋದೆ ಅಂತ ನಾನು ಕೋರ್ಟ್ಗೆ ಹೋದೆ. ಬುದ್ಧಿ ಇವತ್ತಿನಿಂದ ನಮ್ಮ ತಮ್ಮ ಏನು ಬಿಡ್ತಾನ ಅವ ಬಿಟ್ಟಿದ್ದನಂದ್ರೆ ಬುದ್ಧಿ, ತಾವ್ ಹೆಂಗ್ ಹೇಳ್ತಾರೆ ಹಂಗ ನಾವು ಮಾಡ್ತೀವ್ರಿ ಅಂದ್ರೆ ಇದು ಇಲ್ಲಿಗೆ ನಿಂದಿರ್ಲಿಲ್ರಿ.
ಮತ್ತೆ
ಇನ್ನೂ ಒಂದು ವಿಚಿತ್ರ ನಡೀತಿದ್ರಾಗ
ಏನ್ರಿ ಅದು,
ಆ ಊರಾಗ ಒಬ್ಬ ಶ್ರೀಮಂತ ಮನುಷ್ಯ, ದೊಡ್ಡ ಮನುಷ್ಯ, ಅವ ಸ್ಟೇಜಿನ ಮ್ಯಾಗ ಎದ್ದು ಬಂದ.
ಓಹೋ,
ಎಲ್ಲಾ ಮಂದಿ ಹುಳು 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 ನೋಡಾಕತ್ತಿದ್ರು, ಕಿಸಿ ಬಿಸಿ ಕಿಸಿ ಬಿಸಿ ಕಿಸಿ ಬಿಸಿ ಕಿಸಿ ಬಿಸಿ ಮಾತಾಡಕ್ ನಿಂತರು. ಇವ್ಯಾಕ ಸಾವುಕಾರ ಸ್ಟೇಜಿನ ಮ್ಯಾಗ ಬಂದ? ಅಪ್ಪುಗಳು ಇದನ್ನ ಬಗೆಹರಿಸಕ್ ಆಗಿಲ್ಲ ಇನ್ನು, ಇವ ಯಾಕೆ ಬಂದ ಅಂತ ಅಪ್ಪುಗಳು ಅಂತಿದ್ರು. ಅವನು ಬಂದು ಸ್ವಾಮಿಗಳು ಪಾದಕ್ಕೆ ಬಿದ್ದನ್ರಿ. ಯಾಕ್ರಿಪ್ಪ ಅಂದ್ರು ಸ್ವಾಮಿಗಳು, ಬುದ್ಧಿ ಇವರಿಬ್ಬರಿಗೆ ಅಣ್ಣತಮ್ಮರಿಗೆ ನಾ ಸಾಲ ಕೊಟ್ಟಿನಿ.
ಓಹೋ, ಕೋರ್ಟಿ ಜಗಳ ಮಾಡೋದಕ್ಕೆ ನಾನಾ ದುಡ್ಡು ಕೊಟ್ಟಾವ?
ಬಡ್ಡಿ ಹಂಗ್ರಿ,
ಅದೇ ತಿಳಿದು ಬಿಡ್ರಿ,
3 ರೂಪಾಯಿ ಬಡ್ಡಿ ಅವ ಇರ್ತಾವಲ್ಲ 2 ರೂಪಾಯಿ ಬಡ್ಡಿ, ಬಡ್ಡಿ ಹಂಗ ನಾ ಸಾಲ ಕೊಟ್ಟೇನೆ. ಸಾಲ ಕೊಟ್ಟಿದ್ದು ಒಳ್ಳೆ ಕೆಲಸಕ್ಕೆ ಅಲ್ಲ ಅನ್ನೋದು ನನಗೆ ಮನವರಿಕೆ ಆಗಿದೆ.
ನನಗೆ ಈಗ ಅದು ಕೆಟ್ಟ ಅನ್ಸಾಕಿ ಬಿಡ್ರಿ.
ಇಂಥವ್ ಸಾಕಷ್ಟು ಕೊಟ್ಟಿನಿ ಕಳಿಸಿನಿ ಆ ಮಾತು ಬೇರೆ, ಇಲ್ಲಿ ತನ ತಪ್ಪು ಮಾಡೀನಿ ಅಂದ್ರೆ ಇನ್ನು ಮುಂದೆ ತಪ್ಪು ಮಾಡ್ಕೊಂತ ಹೋಗೋದನ್ರಿಪ್ಪ. ತಮ್ಮ ಮಾತು ಕೇಳಿ ನನ್ನ ಮನಸ್ಸು ಬದಲಾಗಿಬಿಟ್ಟದ್ರಿ ಬುದ್ಧಿ. ಇವರೇ ಅಣ್ಣತಮ್ಮರು ಇಷ್ಟು ಪ್ರೀತಿಯಿಂದ ರಾಜಿ ಆಗ್ಯಾರ, ಇವರು ಮತ್ತೆ ಕೂಡಿ ಇರ್ತೀವಿ ಅಂದ್ಬಿಟ್ರೆ ಇವ್ರಿಗೆ ಕೊಟ್ಟ ಸಾಲ ಏನೈತಿ, ನನಗೆ ಆ ಸಾಲ ಕೊಟ್ರೆ ಸಾಕಾದ್ರೆ ಬಡ್ಡಿನ ಬೇಡ ನನಗೆ ಅಂದ.
ಅಂದ್ರೆ ಅವತ್ತಿನಿಂದ ನಾ ಬಡ್ಡಿ ತೋಳದಲ್ಲ ಅಂತ ಅದನ್ನು ಜೋಳಿಗೆ ಹಾಕಿಬಿಟ್ಟ.
ಜೋಳಿಗೆ ಹಾಕಿದ್ ಹೆಂಗಂತೀರಿ ನೀವು? ಏ ಅಣ್ಣತಮ್ಮರಿಗೆ ಏನು ಸಾಲ ಕೊಟ್ಟದ ಅವ್ರ ಬಡ್ಡಿ ಅಷ್ಟೇ ಅಲ್ಲ, ಇನ್ನು ಮ್ಯಾಗ ಯಾರಿಗೇ ನಾ ಸಾಲ ಕೊಟ್ಟರು ಬಡ್ಡಿ ಇಸ್ಕೊಳ್ಳೋದಲ್ಲ. ನೋಡ್ರಿ ಮಹಾಂತ ಜೋಳಿಗೆ ಎಂತೆಂತ ಕೆಲಸ ಮಾಡ್ದತ್ತೆ ಅಂತೀರಿ ನೀವು? ಅದು ಏನ್ ಪಟ್ಟಿ ಮಾಡಿ ಹೇಳೋದು ಅಂದ್ರೆ ಬರೀ ಒಂದ್ ಬರೀ ಒಂದ್ ಸಿಗರೇಟ್ ಒಂದ್ ಸುಟ್ಟಾನ ಸುಳ್ಳು ಹೇಳುವಂತಹದ್ದು. ಮಾನಸಿಕವಾಗಿ ಮಾಡುವಂತಹ ಕಳ್ಳತನ ಕೂಡ ಈ ಕೆಲವು ಮಂದಿ ಹೆಣ್ಮಕ್ಳು ಇರ್ತಾರ, ಒಂದ್ ಮನೆಗೆ ಸೊಲೋತ್ನಾಗ ಎಮ್ಮೆ ಹಿಂಡ್ತಿರ್ತೈತಿ, ಈಕೆ ಎಮ್ಮೆ ಎಂಟೆಂಟ್ ಚರ್ಗಿ ಹಿಂಡ್ತತಿ, ಯಾವಾಗ ಸತ್ ಹೋದಿತ್ತಿದ್ವು ಅಂತಿರ್ತಾವ ಆಕೆ ಮನಸ್ಸಿನಾಗ. ಇದಕ್ಕೆ ಮಾನಸಿಕ ಆಧಾರ ಅಂತಾರ ನೋಡ್ರಿ. ಇಂಥವ್ ಸತ್ಯಕ್ಕೆ ಎಷ್ಟೋ ಮಂದಿ ಬಂದು ಜೋಳಿಗೆಗೆ ಹಾಕ್ಯಾರ್ರಿ. ಮತ್ತ ನಿಮ್ಗ ಇನ್ನೊಂದು ಉದಾಹರಣೆ ಹೇಳುದಂತಂದ್ರ, ಒಂದ್ ಸಣ್ಣ ಹುಡುಗ 14-15 ವರ್ಷದ ಇರ್ಬೇಕ್ರಿ, ಅದ ಸ್ಟೇಜಿನ ಮ್ಯಾಗ ಬಂತು, ಬಡ ಬಡ ಸ್ವಾಮಿಗಳು ಪಾದಕ್ಕೆ ಬಿದ್ದ, ಅಲ್ಲಿ ಇವನ ಸಣ್ಣ ಅವದಾನ ಮತ್ತೆ ಇವ ಏನ್ರ ಬೀಡಿ ಸಿಗರೇಟ್ ಸೇರ್ತಾನ ಅಂತ ನಾವು ತಿಳಿದಿದ್ವಿ. ಅವ ಏನ್ ಹೇಳ್ದ ಅಂದ್ರ, ಬುದ್ಧಿ ನಾನು ಪರೀಕ್ಷೆ ಒಳಗೆ ಕಾಪಿ ಮಾಡ್ತಿದ್ದೆ, ಇನ್ ಮ್ಯಾಗ ನಾ ಕಾಪಿ ಮಾಡೋದು ಬಿಡ್ತೀನಿ ಅಂದ.
ಅಂದ್ರೆ
ಹಂಗಾರ ಜೋಳಿಗೆ ಎಂತೆಂತ ಚಟ ತುಂಬಿಕೊಳ್ತೈತಿ ಅನ್ನೋದು ಇದ್ರ ಮ್ಯಾಗ ನೀವು ಕಲ್ಪನೆ ಮಾಡ್ಕೊಂಡ್ರು.
ಮಹಿಳೆಯರು ಅಡ್ಡಿ ಇಲ್ರಪ್ಪ. ಇನ್ನೊಂದು ನೆನಪಿಗೆ ಬಂತ್ರಿ ನನಗೆ ಅಷ್ಟೆಲ್ಲ ಜನರು ಒಂದಾದ್ರು ಚಂದಾದ್ರು ಎಲ್ಲ ಆಯ್ತು, ಈಗ ಬಂದಿರೋದು ನನಗೆ ಏನಂದ್ರೆ, ಈ ಇಸ್ಪೀಟು ಜೂಜು ಓಸಿ ಏಕ್ದಮ್ ಶ್ರೀಮಂತರ ಆಗ್ಬೇಕಂತ ಹೇಳಿ ಇದ್ದಾಸ್ತಿನೂ ಕಳ್ಕೊಂಡು ಈ ಕಂಗಾಲಾಗಿರ್ತಲ್ಲ, ಇಂಥ ಜನ ಏನಾದ್ರೂ ಸ್ವಾಮಿಗಳ ಜೋಳಿಗೆ ಬಂದಾರ ಬಿದ್ದಾರ?
ಹೌದು, ಸಾಕಷ್ಟು ಜನ. ಒಂದು ಉದಾಹರಣೆ ಹೇಳುದಂತಂದ್ರೆ, ಬೀದರ್ ಜಿಲ್ಲೆಯೊಳಗೆ ಬಸವ ಕಲ್ಯಾಣ ಅಂತ ಒಂದು ಊರು ಇತ್ತು.
ಹೌದಲ್ರಿ, ಕಲ್ಯಾಣ, ಬಸವ ಕಲ್ಯಾಣ.
ದೊಡ್ಡ ಶ್ರೀಮಂತರ ಅಲ್ಲಿ ಒಬ್ಬರು ವಕೀಲರವರು. ಈ ಓಸಿ ಚಟಕ್ ಬಿದ್ದು ಬಿಟ್ಟಿದ್ರು. ಓಸಿ ಚಟದೊಳಗೆ ನೀವು ನಂಬುತ್ತೀರೇ ಇಲ್ಲ, ಅವ್ರು ಕಳ್ಕೊಂಡಿದ್ದ ರೂಪಾಯಿ ಎಲ್ಲ 10 ರೂಪಾಯಿ ಎಲ್ಲ 100 ರೂಪಾಯಿ ಎಲ್ಲ 900,000 ರೂಪಾಯಿ ಕಳ್ಕೊಂಡಿದ್ರು. 300 ತೊಲೆ ಬಂಗಾರ ಹಾಳು ಮಾಡಿದ್ರು. ಇಷ್ಟೆಲ್ಲ ಆದ ಹೊತ್ತಿನಾಗ ಮಹಾಂತ ಜೋಳಿಗೆ ಆ ಊರಿಗೆ ಹೋತು. ಮಹಾಂತ ಜೋಳಿಗೆ ಕಾರ್ಯಕ್ರಮ ನಡೀತು ಏನೋ, ಒಟ್ಟು ಅವರು ಅಲ್ಲಿಗೆ ಬಂದಿದ್ರು. ಪರಮಾತ್ಮ ಬಸವಣ್ಣ ಅವ್ರಿಗೇನು ಬುದ್ಧಿ ಕೊಟ್ಟನ ಏನ, ಅಣ್ಣ ಬಸವಣ್ಣನ ಕರ್ಮಭೂಮಿಯಾದ ಬಸವ ಕಲ್ಯಾಣದೊಳಗ ಇದ್ದು ಅವರು ಅಜ್ಞಾನಿಗಳಾಗಿದ್ರು. ಮಹಾಂತ ಜೋಳಿಗೆ ಯಾವಾಗ ಹೋತು ಮನಸ್ಸಿನ ಮ್ಯಾಗೆ ಯಾವಾಗ ಪರಿಣಾಮ ಆತು, ದೊಡ್ಡ ಬ್ಯಾಟ್ರಿ ಬಂದು ಬಿತ್ತು ಜೋಳಿಗೆ. ಸ್ವಾಮಿಗಳಂದ್ರು ಇಷ್ಟು ದೂರ ಬಂದದಕ್ಕೂ ಚಿಂತೆ ಇಲ್ಲ, ನಮ್ಮ ಜೋಳಿಗೆ ತುಂಬಿ ಬಿಡ್ತು, ನಮಗ್ ಸಂತೋಷ ಆಗೈತಿ ಅಂತ ಸ್ವಾಮಿಗಳಂದ್ರು. ಆವತ್ತಿನಿಂದ ಆತ ಓಸಿ ಆಡೋ ಚಟ ಬಿಟ್ಟ. ಅವ್ರ ಹೆಂಡತಿಗೆ ಇಷ್ಟು ಸಂತೋಷ ಆತು, ಸ್ವಾಮಿಗಳ ಹತ್ರ ಬಂದು ಕಾಲಿಗೆ ಬಿದ್ದ. ಆ ತಾಯಿ ಹೇಳ್ಕೊಂಡು, ಯಪ್ಪ ಇಷ್ಟು ದಿವಸ ನಾ ಕಣ್ಣೀರ್ ಕೂಳು ತಿಂತಿದ್ದೆ, ಇನ್ ಮ್ಯಾಗ ಒಂದ್ ತುತ್ತು ಕೂಳು ತಿಂತೀನಿಯಪ್ಪ ನಾನು ಸಮಾಧಾನದಿಂದ, ಇನ್ ಮ್ಯಾಗ ಒಂದ್ ತುತ್ತು ಕೂಳು ತಿಂತೀನಿ, ಆ ತುತ್ತು ಕೂಳಿಗೆ ದಾರಿ ಮಾಡಿಕೊಟ್ಟ ನನ್ನಪ್ಪ ನಿನ್ನ ಪಾದಕ್ ಶರಣು ಅಂತ ಹೇಳಿ ಸ್ವಾಮಿಗಳು ಪಾದಕ್ ಬಿದ್ದು ನಮಸ್ಕಾರ ಮಾಡಿದ್ವಿ. ಇವತ್ತು ಬಸವ ಸಮಾಜದಂತ ದೊಡ್ಡ ಸಂಸ್ಥೆಗೆ ಅಧ್ಯಕ್ಷರಾಗಿದ್ದಾರೆ, ಅವ್ರು ಕೆಲಸ ಮಾಡ್ತಾ ಇದ್ದಾರೆ. ಇಂಥ ದೊಡ್ಡ ದೊಡ್ಡ ಮನುಷ್ಯರು ಅಂತ ಅನಿಸಿಕೊಂಡವರ ಏನಾಗ್ಯಾರ ಅಂತಂದ್ರೆ ಇಂಥ ಚಟಗಳಿಗೆ ಒಳಗಾಗ್ಯಾರ ಅವ್ರು. ಇವತ್ತು ತಮ್ಮ ಜೀವನ ಪಾವನಾಗಿ ಹೋಗಿಬಿಡ್ತವ್ರು. ಈ ಕುಷ್ಟಿಗೆ ಹತ್ರ ತಾವರಗೇರಿ ಅಂತ ಒಂದು ಊರು, ಅಲ್ಲಿಗೆ ಮಹಂತ ಜೋಳಿಗೆ ಹೋಗಿತ್ತು. ಎಷ್ಟೋ ಜನ ಬಂದು ನಾವು ಓಸಿ ಚಟ ಜೋಳಿಗೆಗೆ ಹಾಕಿವಿ ಅಂತ, ಓಸಿ ಆಡೋದನ್ನ ಬಿಡ್ತೀವಿ ಅಂತ ಹೇಳಿದ್ರು. ನಿಮ್ಗ ಸೆರೆಯದ ಅಂಗಡಿ ಅವ ಜೋಳಿಗೆ ಹಾಕಿದ ಅಂತ ಹೇಳಿದ್ನಲ್ಲ, ಹಂಗಿಲ್ಲ ಓಸಿ ಏಜೆಂಟ್ ಬಂದನ್ರಿ. ಓಸಿ ಏಜೆಂಟ್ ಬಂದು ಬುದ್ಧಿ ಮತ್ತೆ ಇವರು ಆಡದ ಬಿಡ್ತಾರಂತ ಬಂದ್ರ ಮತ್ ನಾನರ ಯಾಕ್ರಿ, ನನಗೂ ಬ್ಯಾಡಾಗ್ಯದ. ಆದ್ರೆ ಹೊಟ್ಟೆ ನಡಿಬೇಕಲ್ರಿ, ಅದಕ್ಕೆ ಹೊಟ್ಟೆ ಉಪಜೀವನಕ್ಕೆ ಇದು ಒಂದು ಮಾಡ್ಕೊಂಡು ಕುಂತೀನಿ ನಾನು, ಮತ್ತ ನನಗೇನ್ ದಾರಿ ತೋರಿಸ್ತೀರಿ ಅಂದ. ತಾವೇನಾರ ನನಗೆ ದಾರಿ ತೋರಿಸಿದ್ರೆ ನಾನು ಈ ಉದ್ಯೋಗನ ಬಿಡ್ತೀನಿ ಅಂದ. ಸ್ವಾಮಿಗಳು ಅಲ್ಲೇ ಅವ್ರನ್ನ ಕರಿ ಇವ್ರ ಕರಿ ಅಂದ್ರೆ ಒಂದು 5,000 ರೂಪಾಯಿ ಕೂಡಿಸಿ ಅವನ್ ಕೊಟ್ರು. ತೋಳಪ್ಪ ಇದು ನಿನ್ನ ಬೋಣಿಗೆ, ಇದ್ರ ಮೇಲಿಂದ ನಿನ್ನ ಬ್ಯಾಂಕ್ ಅದು ಇದು ಎಲ್ಲಿ ಸಹಾಯಕ ತಗೋ, ಬೇರೆ ಉದ್ಯೋಗ ಮಾಡ್ಕೊಂಡು ಬದುಕು ನೀನು ಅಂತಂದ್ರು. ಅವ SSLC ಪಾಸ್ ಆಗಿದ್ದ, ಅದು ನಿರುದ್ಯೋಗಿ ಸ್ಕೀಮ್ ನೋಡ, ಅವನಿಗೊಂದು 25,000 ರೂಪಾಯಿನೂ ಸಿಕ್ಕು, ಬೇರೆ ಒಂದು ಕಿರಾಣಿ ಅಂಗಡಿ ಇಟ್ಕೊಂಡು ಇಷ್ಟ ಆನಂದದೊಳಗ ಅದ. ನಾವ ಗಂಡ ಹೆಂಡತಿ ಕೂಡ ಪ್ರತಿ ತಿಂಗಳು ಇವತ್ತು ಮಠಕ್ಕೆ ಬಂದು ಸ್ವಾಮಿಗಳ ಪಾದಕ್ಕೆ ನಮಸ್ಕಾರ ಮಾಡಿ ತಾವೆಷ್ಟು ತೃಪ್ತಿಯಿಂದ ಅದೀವಿ ಅಂತ ಅನ್ನೋದನ್ನ ಸ್ವಾಮಿಗಳು ತೋರಿಸ್ತಾರ. ಅವ್ರು ತೋರ್ಸೋ ಕಾರಣ ಅಂದ್ರೆ ಇಷ್ಟ ನಿಮ್ಮಿಂದ ನಾವು ಉದ್ಧಾರ ಆದ್ವಿ ಅನ್ನಂತ ಕಾರಣಕ್ಕವ್ರು. ಮತ್ತೀಗ ಈ ಗುಂಗಿನಿಂದ ಹಿಂಗಾಕ್ತವ್ರಿ ಇವು.
ಹೌದು ಹೌದ್ರಿ, ಈ ಗುಂಗ್ ಬಹಳ ಕೆಟ್ಟದ್ರಿ ಮನುಷ್ಯ. ಇದು
ಓಸಿ ಗುಂಗ್ ಅನ್ರಿ, ಇಸ್ಪೆಟ್ ಅನ್ರಿ, ಒಂದೊಂದು
ಗಾಂಜಾದ ಗುಂಗು, ಓಸಿ ಗುಂಗು,
ಗಾಂಜಾ ಅಂದ್ರೆ ಪಕ್ಕೀರಪ್ಪನವ್ರು ನೀವು, ನನಗೊಂದು ನೆನಪಾಕೈತಿ.
ಏನ್ರಿ
ಈ ಕೂಡಲ ಸಂಘಪ್ಪ ಒಂದು ಕಾರ್ತಿಕ್ ಉತ್ಸವ ಇತ್ತಂತ ತಂಗಡಿಗೆ ಒಳಗ ಭಜನಾ ಸಂಘ ಒಂದು, ಇಲ್ರಿಪ್ಪ ಮತ್ ನೀವು ಬಹಳ ಚಂದ ಹಾಡ್ತೀರಿ ಬಂದು ಸೇವಾ ಮಾಡ್ರಿ ಅಂತ ಹೇಳಿದ್ರಂತ. ಅವ್ರು ಸಂಘಪ್ಪನ ಸೇವಾ ಮಾಡ್ರಿ ಬಂದು ಬೆಳತಾನ ಅಂದ್ರಂತ. ಈ ಭಜನೆ ಮೇಳ ಬಂದು ಹೊಳೆ ದಂಡೆ ಮ್ಯಾಗ ಕುಂತರು, ಕೃಷ್ಣಾ ನದಿ ಹೊಳೆ ದಂಡೆ ಕುಂತರು. ನಾವು ಆ ಕಡೆ ಹೋಗಿತ್ತದ ಮತ್ತ ಒಳ್ಳೆ ಭಜನೆ ಹಾಡ ಚಂದ ಆಗ್ಬೇಕಂದ್ರೆ ಸ್ವಲ್ಪ ಗುಂಗಿದ್ರ ಚಲೋ ಅಂಗಾರ ಅಂತ ಹೇಳಿ ಗಾಂಜಾ ಮೆದ್ದಾಕ್ ನಿಂತರು.
ಅಂದ್ರೆ
ನಾವು ಹೊಳಿ ಬಂದಿತ್ತು ಅವನ್ನ ಕರ್ಕೊಂಡ್ರು. ಈ ಗಾಂಜಾದ ಮಂದಿ ನೋಡಿರಲ್ಲ ನೀವು, ಅವ್ರದೊಂದು ಕಂಪ್ನಿ ಮಜಾ ಇರ್ತದೆ.
ಹೌದು ಬಿಡ್ರಿ, ಹೌದು
ಒಂದು ಹೆಸ್ತ್ ಗಾಂಜಾ ಗಿಂಜಾ ಸೇದರು ನೆತ್ತಿಗೇರ್ತ್ರಿ. ಅಮೂಲ್ ಬಂತು, ಬಂದು ಡೋಣ್ಯಾಗ ಕುತ್ಕೊಂಡ್ರು. ಅದ್ರಾಗ ಒಬ್ಬ ಏನಂದ, ಏ ಸಂಗಪ್ಪನ ಸೇವಾ ಏನ ಅಲ್ಲಿ ಗುಡಿಗೆ ಹೋಗಿ ಮಾಡ್ಬೇಕಂತ ಐತೇನೆ, ಇಲ್ಲಿದ್ದನ ಹಾಡೋನು ಶುರು ಮಾಡಿಬಿಡ್ರಿ ಅಂದ. ಒಬ್ಬ ಹಾರ್ಮೋನಿಯಂ ಹಿಡದ, ತಬಲಾ ಹಿಡದ, ತಪ್ಪಡಿ ಹಿಡಿದ್ರು, ಹಾಡಕ್ ಶುರು ಮಾಡಿಬಿಟ್ರು. ಜಯ ಮಂಗಲಂ ಅಂತ ಶುರು. ಡೋಣೆ ಹುಟ್ಟು ಹಾಕ್ರಿಪ್ಪ ನೀವು, ಹುಟ್ಟು ಹಾಕ್ರಿ ಅಂದ್ರು. ಅವರು ಗಾಂಜಾ ಹೊಡೆದಿದ್ರಲ್ಲ, ಅವ್ರಿಗೆ ಶಕ್ತಿ ಬಂದ್ಬಿಟ್ಟಿತ್ತು. ಹುಟ್ಟು ಹಾಕಿದ್ದ ಹಾಕಿದ್ದ, ಇವ್ರು ಹಾಡಿದ್ದ ಹಾಡಿದ್ದ, ಹುಟ್ಟು ಹಾಕಿದ್ದ ಹಾಕಿದ್ದ, ಇವ್ರು ಹಾಡಿದ್ದ ಹಾಡಿದ್ದ. ನಿಮಗ್ ಹೇಳ್ತೀನಿ, ನಿಷೇಧ ಹಾಡೇ ಹಾಡಿದ್ರು, ಹಾಡೇ ಹಾಡಿದ್ರು, ಹಾಡೇ ಹಾಡಿದ್ರು. ಎಲೆತನ ಹಾಡಿದ್ರು ಅಂದ್ರೆ ಬೆಳಗ್ ಹರಿಯತನ ಹಾಡಿದ್ರು. ಚುಮ 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 ಬೆಳಗ್ ಹರಿತೈತಿ, ತಂಪಿಗೆ ನಿಷೆ ಇಳಿದಿತ್ತು, ತಲಿ ಜಾಡಿಸಿ ಕಣ್ಣು ಅಗಲು ಮಾಡಿ ನೋಡ್ತಾರ, ಎಲ್ಲಿದ್ದ ಹೊಂಟಿದ್ರು ಅಲ್ಲೇ ಇದ್ರು.
ಇವ್ರು ತಂಗಡಿಗೆ ಹೋಗೇ ಇಲ್ಲಲ್ರಿ,
ತಂಗಡಿಗೆಯಿಂದ ಸಂಗಮಕ್ಕೆ ಹೋಗ್ಬೇಕಾಗಿತ್ತಲ್ಲಿ ಇವರು, ಸಂಗಮಕ್ಕೆ ಮುಂದೆ ಹುಟ್ಟು ಹಾಕಿ ಹಾಕ್ಯಾರ ಹೋಗೇ ಇಲ್ಲಿ ಇವರು. ಏ ನಾವ್ ಯಾಕೆ ಇಲ್ಲೇ ಇದೀವಿ ಅಂತ ನೋಡಿದ್ರ, ಯಾಕೆ ಹುಟ್ಟು ಹಾಕ್ತೀರಿ, ಇಲ್ಲ ನೀವು ಇನ್ನೂ ಹಾಕಾಕತ್ತೀವಿ ನೋಡಿ ನಾವು ಹುಟ್ಟು ಅಂತ ಅವ್ರಂದ್ರು. ಅಲ್ಲಿ ವಿಚಾರ ಮಾಡಿ ನೋಡಿದ್ರ ಆ ಡೋಣೆ ಹಗ್ಗ ಏನು ಗೂಟಕ್ಕೆ ಕಟ್ಟಿರ್ತಾರಲ್ರಿ ದಂಡ್ಯಾಗ, ಆ ಹಗ್ಗನ ಬಿಚ್ಚಿದ್ದಿಲ್ಲ ಅವ್ರು.
ಓಹ್, ಅದನ್ನ ಬಿಚ್ಚದನ ಇವ್ರು ಹುಟ್ಟು ಹಾಕಂತ ನಿಂತು ಬಿಟ್ಟಾರ. ಹಂಗೆ
ಬೆಳತಾನ ಹುಟ್ಟು ಹಾಕಿದ್ರೆ ಮುಂದೆ ಎಲ್ಲಿ ಹೋಗ್ಬೇಕ್ರಪ್ಪ,
ಇವ್ರು ಭಜನೆ ನಡದೈತಿ ಅವ ಹುಟ್ಟು ಹಾಕಕ್ ಹತ್ತಿ ಬಿಟ್ಟಾನ,
ಮುಂದ್ ಹೊಕ್ಕಾರ ಹಂಗ ಹೇಳ್ರಿ. ಅದಕ್ಕ
ಗುಂಗು
ಈ ಗುಂಗಿನೊಳಗೆ ಇದ್ದು ತಮ್ಮ ಬದುಕು ಹಾಳು ಮಾಡ್ಕೊಳಂತ ಜನ ಮುಂದ್ ಹೋಗೋದಿಲ್ರಿ ಇವರು. ಇವ್ರು ನಿಂತಾನೆ ನಿಲ್ತಾರ, ಬದುಕು ಹಾಳಾಗಿ ಹೋಗಿಬಿಡ್ತಾವ ಇವರು. ಇಂಥ ಗುಂಗು ಬಿಡಿಸ್ತೈತೆ ನೋಡ್ರಿ ಮಹಾಂತ ಜೋಳಿಗೆ ಅನ್ನೋದು. ಆ ಮಹಾಂತ ಜೋಳಿಗೆಗೆ ವಿಶ್ರಾಂತಿ ಅನ್ನೋದಿಲ್ಲ, ಆ ಮಹಾಂತ ಜೋಳಿಗೆಯ ಪ್ರಯಾಣ ನಿಂತೇ ಇಲ್ಲ, ಅದು ನಡೆದೇ ಇದೆ, ನಿರಂತರವಾಗಿ ನಡೆದೇ ಇದೆ.
ಓಂ ಶ್ರೀ ಗುರು ಬಸವಲಿಂಗಾಯ ನಮಃ.